ஹரி ஓம் ஸ்ரீ குருப்யோ நம. அப்ரமம் பங்கரைதம் அஜடம் விமலம் சதா ஆனந்த தீர்த்தமத்லம்பதே தாபத்ரயாபகம் மித்யா சித்தாந்த துத்வாந்த வித்வம்சன விசக்ஷணா ஜெயதீர்த்தாக்கியதரணி பாஸ்தாம் நோஹதம்பரே அர்த்திகல்பித கல்போயம் பிரத்யத்யகேசரி வியாச தீர்த்த குருபூயாத் அஸ்மதிஷ்டாத சித்தயே தபோ வித்யா விரக்தியாதி சத்குணோகாகரானம் வாதிராஜகுரு நந்தே ஹைக்ரீபதாஸ்ரயான் பூஜ்ய ராகவேந்திராய சிதர்மரதாய பரதாங்கபுருஷாய நம்தாம் காமதேனவே துர்வாதித்வாந்தரவே விஷ்ணுவேந்தீவரேந்தவே ஸ்ரீராகவேந்திரகுருவே நமோத்தயாளவே ஆபாதமொழி பர்யந்தம் குருநாமாக்தியம் ஸ்மரேத் தின விக்னாஹ ப்ரணஷ்யந்தி சித்யந்த மனோரதாஹ. ஹரி ஓம் ஸ்ரீ குருப்யோ நம. நான் ஒரு இமெயில்னல்லி சம்மரி லாஸ்ட் எரடு மூணு கிளாஸ்னல்லி நடந்த விஷயங்களும் ஸ்வல்ப கழிச்சிதீனி. பிகாஸ் இல்லி ஸ்வல்ப ட்ரை ஆகிதே நம்பரிங் சிஸ்டம் ஹேக ஹேக ஒன்னொந்து ஸ்தானதல்லியூ ஒன்னொந்து ரூபதல்லியூ பரமாத்மன அனந்தானந்த ரூபங்களு ஹேக எஷ்டு சங்கியாக்கதல்லி இருத்தே அன்னோது பல விஸ்தாரவாக ஹேள்தா இத்தாரு. ಈ ಪಂಚಮಹಾಯಜ್ಞ ಸಂಧಿಯಲ್ಲಿ ಮೊದಲು ಈ ಪಂಚ ಮಹಾಯಜ್ಞಗಳ ವಿವರಣೆ ಹೇಳಿದ ಮೇಲೆ ಪರಮಾತ್ಮನ ರೂಪಗಳನ್ನು ಇನ್ನೂ ವರ್ಣನೆ ಮಾಡ್ತಾ ಹೇಳ್ತಾ ಇದ್ದಾರೆ. ಜಸ್ಟ್ ರೀಕ್ಯಾಪ್ ಮಾಡಲಿಕ್ಕೆ ಒಂಬತ್ತನೆಯ ಪದ್ಯದಲ್ಲಿ ಅದು ಶುರು ಮಾಡಲಿಕ್ಕೆ ಮುಂಚೆ ಒಂದು ನಾಂದಿ ಪದ್ಯವನ್ನು ಹೇಳ್ಬೋದು. ಅನ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಇಲ್ಲಿ ಒಂಬತ್ತನೇ ಪದ್ಯದಲ್ಲಿ ವಿಧಿಭವಾದಿ ಸಮಸ್ತ ಜೀವರ ಹೃದಯದೊಳಗೆ ಕಾತ್ಮ ನೆನೆಸುವ ಪದುಮನಾಭನು ಅಚ್ಯುತಾನಂತಾದಿ ರೂಪದಲ್ಲಿ ಅಧಿಸುಭೂತಾಧ್ಯಾತ್ಮ ವದಿದೈವದೊಳು ಕರೆಸುವ ಪ್ರಾಣ ನಾಗಾಭಿಧನು ದಶರೂಪದಲ್ಲಿ ದಶವಿಧ ಪ್ರಾಣರೊಳಗಿದ್ದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ಏನಂದ್ರೆ ವಿಧಿಭವಾದಿ ಸಮಸ್ತ ಜೀವರ ಹೃದಯದೊಳಗೆ ಪರಮಾತ್ಮ ವಿಧಿ ಅಂದ್ರೆ ಬ್ರಹ್ಮದೇವರು ಭವ ರುದ್ರದೇವರು ಆದಿ ಮುಂತಾದಂತಹ ಸಮಸ್ತ ಜೀವರಾಶಿಗಳ ಹೃದಯದ ಒಳಗೆ ಏಕಾತ್ಮ ಎನ್ನುವ ಹೆಸರಿನಿಂದ ಪರಮಾತ್ಮ ಇರ್ತಾನೆ ಅಂತ ಹೇಳಿ. ಏಕಾತ್ಮ ಏಕಾತ್ಮ ಅಂದ್ರೆ ಅವನು ಒಬ್ಬನೇ ಏಕ ಸರ್ವೋತ್ತಮನಾದವನು ಆತ್ಮ ಅಂತರ್ಯಾಮಿಯಾಗಿ ಸರ್ವವ್ಯಾಪ್ತನಾದವನು ಆ ಸಮಂತಾತ್ ತದನಾದವನು ಅಂತಹ ಪರಮಾತ್ಮ ಆತ್ಮ ನಾಮಕ ಪರಮಾತ್ಮ ಏಕಾತ್ಮ ಅಂತ ಕರೆಯಲ್ಪಡುವಂತಹ ಪರಮಾತ್ಮ ಎಲ್ಲರ ಹೃದಯ ಸ್ಥಾನದ ಒಳಗೆ ಹೃದಯಾಕಾಶದ ಒಳಗೆ ಇದ್ದಾನೆ. ಅಷ್ಟೇ ಅಲ್ಲದೆ ಆ ಪದ್ಮನಾಭ ಅಂತ ಕರೆಯಲ್ಪಡುವಂತಹ ಪರಮಾತ್ಮನು ಪದ್ಮನಾಭನು ಪದ್ಮನಾಭ ಅಂದ್ರೆ ತನ್ನ ನಾಭಿ ಕಮಲದಿಂದ ನಾಭಿ ಪದ್ಮದಿಂದ ನಾಭಿಯಲ್ಲಿ ಪದ್ಮವನ್ನು ಹುಟ್ಟಿಸಿ ಅದರಿಂದ ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿದ ಅಂದ್ರೆ ಬ್ರಹ್ಮದೇವರಿಗೆ ದೇಹವನ್ನು ಕೊಟ್ಟಿರುವಂತಹ ಪರಮಾತ್ಮ. ಸೊ ಪದ್ಮನಾಭನು ಅಚ್ಯುತಾದಿ ಅನಂತ ರೂಪದಲ್ಲಿ, ಇಲ್ಲಿ ಎರಡು ಪಾಠಗಳು ಅಚ್ಯುತಾದಿ ಅನಂತ ರೂಪದಲ್ಲಿ ಇಲ್ಲ ಅಚ್ಯುತಾನಂತಾದಿ ರೂಪದಲ್ಲಿ ಹೇಗೆ ಹೇಳಿದ್ರು ಪರವಾಗಿಲ್ಲ, ಒಟ್ಟಿಗೆ ಅಚ್ಯುತ ಅನಂತ ಗೋವಿಂದ ಎನ್ನುವ ಮೂರು ರೂಪಗಳಿಂದ ಪರಮಾತ್ಮ ಅಧಿಸುಭೂತ ಅಧ್ಯಾತ್ಮವು ಅಧಿದೈವದಳು ಕರೆಸುವ ಅಂದ್ರೆ ಅಧಿಭೂತ ಅಧ್ಯಾತ್ಮ ಅಧಿದೈವ. ಏನು ಅಧಿಭೂತ ಅಧ್ಯಾತ್ಮ ಅಧಿದೈವ ಅಂದ್ರೆ ಏನು ಅಂದ್ರೆ, ಅಧಿಭೂತ ಅಂದ್ರೆ ನಮ್ಮ ದೇಹ ಭೂತಗಳು ಪಂಚಭೂತಗಳಿಂದ ಮಾಡಲ್ಪಟ್ಟಿರುವಂತಹ ಈ ದೇಹಕ್ಕೆ ಸಂಬಂಧಪಟ್ಟಿದ್ದ ಅಧಿಭೂತ ಅಂತ ಹೇಳಿ. ಅಂದ್ರೆ ಶರೀರಕ್ಕೆ ನಮಗೆ ತಾಪತ್ರಯಗಳು ಬರುತ್ತೆ, ತಾಪತ್ರಯಗಳು ಬರುವಾಗ ಮೂರು ವಿಧವಾದ ತಾಪಗಳು ಬರುವಾಗ ಅದು ಹೇಗೆ ಬರುತ್ತೆ, ಮೂರು ವಿಧವಾಗಿ ಬರುತ್ತೆ. ಏನು ಅಧಿಭೂತ ಅಧ್ಯಾತ್ಮ ಅಧಿದೈವ. ಅಧಿಭೂತ ನಮ್ಮ ದೇಹಕ್ಕೆ ನಮ್ಮ ಶರೀರಕ್ಕೆ ಜ್ವರ ರೋಗ ರುಚ್ಚು ಇಂತಾದಿ ಇದೆಲ್ಲ ಬರುವುದು ಶರೀರಕ್ಕೆ ಜ್ವರಾದಿ ಉಪದ್ರವ ಇಲ್ಲ ದುಃಖ ಯಾವುದರಿಂದ ಬರುತ್ತೆ, ಅಧಿಭೂತ. ಅಧಿಭೂತ ಅಂದ್ರೆ ನಮ್ಮ ದೇಹಕ್ಕೆ ಸಂಬಂಧಪಟ್ಟದ್ದು, ಪಂಚಭೂತಗಳಿಗೆ ಸಂಬಂಧಪಟ್ಟದ್ದು. ಈ ಅಧಿಭೂತದಲ್ಲಿ ಇರುವ ಪರಮಾತ್ಮನ ರೂಪಗಳು ಅಧ್ಯಾತ್ಮ ಅದೇ ವಿಧವಾಗ ಅಧಿಭೂತ ಅಧ್ಯಾತ್ಮ ಅಧಿದೈವ. ಈ ದೇಹ ಆದ ಮೇಲೆ ದೇಹದ ಒಳಗೆ ಇಂದ್ರಿಯಗಳಿದೆ, ಆ ಇಂದ್ರಿಯಗಳ ಒಳಗೆ ಇರುವ ಪರಮಾತ್ಮನ ರೂಪಗಳು ಅದು ಅಧ್ಯಾತ್ಮ ಅಂತ ಕರೆಯಲ್ಪಡುತ್ತೆ. ಸೊ ಅಧ್ಯಾತ್ಮ ಅದೇ ವಿಧವಾಗಿ ಅಧಿದೈವ. ಅಧಿದೈವ ಅಂದರೆ ಆ ಇಂದ್ರಿಯಗಳಿಗೆ ಅಭಿಮಾನಿ ದೇವತೆಗಳಿದ್ದಾರೆ, ಆ ಅಭಿಮಾನಿ ದೇವತೆಗಳ ಒಳಗಿರುವಂತಹ ಪರಮಾತ್ಮನ ರೂಪಗಳು ಅಂದ್ರೆ ನಮ್ಮ ದೇಹಾಂತರ್ಗತ ಪರಮಾತ್ಮನ ರೂಪಗಳು, ನಮ್ಮ ಇಂದ್ರಿಯಾಂತರ್ಗತ ಪರಮಾತ್ಮನ ರೂಪಗಳು. ಅಷ್ಟೇ ಅಲ್ಲದೆ ಅದಕ್ಕೆ ಅಭಿಮಾನಿ ದೇವತೆಗಳ ಒಳಗಿರುವಂತಹ ಪರಮಾತ್ಮನ ರೂಪಗಳು. ಯಾವ ರೂಪದಿಂದ ಇರುತ್ತೆ ಪರಮಾತ್ಮ ಅಂದ್ರೆ ಅಚ್ಯುತ. ಅಚ್ಯುತ ಅನ್ನುವ ಹೆಸರಿನಿಂದ ಅಧಿಭೂತ ನಮ್ಮ ದೇಹದ ಒಳಗೆ ಇರುವಂತಹ ಪರಮಾತ್ಮನ ರೂಪಗಳು. ಅನಂತ ಅನ್ನುವ ಹೆಸರಿನಿಂದ ನಮ್ಮ ಅಧ್ಯಾತ್ಮ ಇಂದ್ರಿಯಗಳ ಒಳಗಿರುವಂತಹ ಪರಮಾತ್ಮನ ರೂಪಗಳು. ಅಧಿದೈವ ಅಂದರೆ ನಮ್ಮ ಇಂದ್ರಿಯಗಳಿಗೆ ಅಭಿಮಾನಿ ದೇವತೆಗಳ ಒಳಗಿರುವಂತಹ ಪರಮಾತ್ಮನ ರೂಪಗಳು, ಅದೇನು ಗೋವಿಂದ. ಸೊ ಅಧಿದೈವದ ಒಳಗೆ ಇರುವ ಪರಮಾತ್ಮನ ರೂಪಗಳು ಯಾವುದಂದ್ರೆ ಗೋವಿಂದ ಅನ್ನುವ ಪರಮಾತ್ಮನ ಆ ಹೆಸರಿನಿಂದ ಪರಮಾತ್ಮನ ರೂಪಗಳಿರುತ್ತೆ. ಸೊ ಅಚ್ಯುತಾನಂತ ಗೋವಿಂದ ಅನ್ನುವ ರೂಪಗಳು, ಈ ಮೂರು ರೂಪಗಳು ಅಧಿಭೂತ ಅಧ್ಯಾತ್ಮ ಅಧಿದೈವದ ಒಳಗೆ ರೆಸ್ಪೆಕ್ಟಿವ್ ಆಗಿ ಕರೆಸ್ಪಾಂಡಿಂಗ್ ಆಗಿ ಇರುತ್ತೆ ಪರಮಾತ್ಮನ ರೂಪಗಳು. ಇದು ಹೇಗಿರುತ್ತೆ ಅಂದರೆ ಅಧಿದೈವದ ಒಳಗೆ ಕರೆಸುವ ಪ್ರಾಣ ನಾಗಾಭಿಧನು ದಶರೂಪದಲ್ಲಿ ದಶವಿಧ ಪ್ರಾಣರ ಒಳಗೆ ಇದ್ದು ನಮ್ಮ ಈ ಒಂದೊಂದರ ಒಳಗೆ ಅಗೇನ್ ಇನ್ ಆಲ್ ದಿಸ್ ಫೋರ್ ಪ್ಲೇಸಸ್, ಒಂದು ಪ್ಲೇಸ್ ಏನು ಉದಯಾಕಾಶ, ಇನ್ನೊಂದು ಪ್ಲೇಸ್ ಅಧಿಭೂತ, ಇನ್ನೊಂದು ಅಧ್ಯಾತ್ಮ, ಇನ್ನೊಂದು ಅಧಿದೈವ. ಉದಯಾಕಾಶ, ದೇಹ, ಅಧ್ಯಾತ್ಮ, ಅಧಿದೈವ, ಈ ವಿಧವಾಗಿ ನಾಲ್ಕು ಸ್ಥಾನಗಳ ಒಳಗೆ ಒಂದೊಂದರ ಒಳಗೆ ಕೂಡ ಹತ್ತು ಪ್ರಾಣಗಳಿರುತ್ತೆ. 10 ಪ್ರಾಣಸ್, ಏನು ಪಂಚ ಮುಖ್ಯ ಪ್ರಾಣಗಳು, ಪಂಚ ಉಪಪ್ರಾಣಗಳು, ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಎನ್ನುವ ಹೆಸರಿನಿಂದಿರುವಂತಹ ಪಂಚ ಪ್ರಾಣಗಳು. ಅಷ್ಟೇ ಅಲ್ಲದೆ ಐದು ಉಪಪ್ರಾಣಗಳು. ಉಪಪ್ರಾಣಗಳು ಏನು? ನಾಗ, ಕೂರ್ಮ, ಕೃಕಳ, ದೇವದತ್ತ, ಧನಂಜಯ, ಈ ಹೆಸರಿನಿಂದಿರುವಂತಹ ಉಪಪ್ರಾಣಗಳು. ಒಟ್ಟಿಗೆ 10 ಪ್ರಾಣಗಳು. ಈ ಒಂದೊಂದು ಪ್ರಾಣದ ಒಳಗೂ ಮುಖ್ಯ ಪ್ರಾಣ ದೇವರಿರ್ತಾರೆ, ಅದರ ಒಳಗೆ ಈ ಪ್ರಾಣಗಳ ಹೆಸರಿನಿಂದನೇ ಪರಮಾತ್ಮ ಇನ್ನೂ ಇರ್ತಾನೆ. ಅಂದ್ರೆ ಏನಾಯ್ತು, ಈಗ ಹೃದಯಾಕಾಶ ತಗೊಂಡ್ರೆ ಹೃದಯಾಕಾಶದ ಒಳಗೆ 10 ಪ್ರಾಣಗಳು, ಪಂಚ ಪ್ರಾಣಗಳು, ಏನು ಪ್ರಾಣಪಾನ ವ್ಯಾನ ಉದಾನ ಸಮಾನ, ಅಷ್ಟೇ ಅಲ್ಲದೆ ಪಂಚ ಉಪಪ್ರಾಣಗಳು. ಈ 10 ಪ್ರಾಣಗಳು ಹೃದಯಾಕಾಶದ ಒಳಗಿರುತ್ತೆ. ಈ ಹೃದಯಾಕಾಶದ ಒಳಗಿರುವ ಈ 10 ಪ್ರಾಣಗಳ ಒಳಗೆ ಮುಖ್ಯ ಪ್ರಾಣನ ರೂಪಗಳು, ಅದರ ಒಳಗೆ ಆಯಾ ಹೆಸರಿನಿಂದ ಪ್ರಾಣದ ಒಳಗೆ ಪರಮಾತ್ಮ ಪ್ರಾಣ ಎನ್ನುವ ಹೆಸರಿನಿಂದ ಪರಮಾತ್ಮನ ರೂಪ ಇರುತ್ತೆ. ಅಪಾನದ ಒಳಗೆ ಅಪಾನ ಎನ್ನುವ ಹೆಸರಿನಿಂದ ಪರಮಾತ್ಮ, ಅಂದ್ರೆ ದಿಸ್ ಇಸ್ ವೆರಿ ಸಟಲ್ ಪಾಯಿಂಟ್, ಒಂದೊಂದರ ಒಳಗೂ ಪರಮಾತ್ಮ ಅದೇ ಹೆಸರಿನಿಂದ, ಹಿ ಈಸ್ ಆಲ್ಸೋ ಕಾಲ್ಡ್ ಬೈ ದ ಸೇಮ್ ನೇಮ್. ಆಕ್ಚುಲ್ ಆಗಿ ಪರಮಾತ್ಮನ ಹೆಸರಿನಿಂದ ಅದಕ್ಕೆ ಹೆಸರು, ಮುಖ್ಯವಾಗಿ ಎಲ್ಲಾ ಹೆಸರುಗಳು ಪರಮಾತ್ಮನಿಗೆ ಅನ್ವಯವಾಗುತ್ತೆ. ಅದರ್ಸ್ ಗೆಟ್ ದೇ ನೇಮ್ ಥ್ರೂ ಪರಮಾತ್ಮ. ಅಂದ್ರೆ ಏನಾಯ್ತು, ಪ್ರಾಣ ಎನ್ನುವ ಹೆಸರಿನಿಂದ ಪರಮಾತ್ಮ ಇದ್ದಾನೆಕೋಸ್ಕರ ಆ ಪ್ರಾಣಕ್ಕೆ ಪ್ರಾಣ ಅಂತ ಕರಿತೀವಿ. ಅಪಾನದ ಒಳಗೆ ಅಪಾನ ಎನ್ನುವ ಹೆಸರಿನಿಂದ ಪರಮಾತ್ಮ ಇದ್ದಾನೆಕೋಸ್ಕರ ಆ ಅಪಾನಕ್ಕೆ ಅಪಾನ ಅಂತ ಕರಿತೀವಿ. ಸೊ ಈಚ್ ಒನ್ ಆಫ್ ದೀಸ್ ದೇ ಗೆಟ್ ದೇರ್ ನೇಮ್ಸ್ ಫ್ರಮ್ ದ ಲಾರ್ಡ್. ಮುಖ್ಯವಾಗಿ ಪರಮಾತ್ಮನಿಗೆ ಹೆಸರು, ಆ ಪರಮಾತ್ಮನ ಮೂಲಕವಾಗಿ ಅವರಿಗೆ ಆಯಾ ಹೆಸರುಗಳತ್ತೆ. ಅಂದ್ರೆ ಏನಾಯ್ತು, ಈಗ ಒಂದೊಂದರ ಒಳಗೆ ಹೃದಯಾಕಾಶದ ಒಳಗೆ ಏಕಾತ್ಮ ಎನ್ನುವ ಪರಮಾತ್ಮನ ರೂಪ, ಅಷ್ಟೇ ಅಲ್ಲದೆ 10 ಪ್ರಾಣಗಳ ಒಳಗೆ ಇರುವ 10 ಅದೇ ಹೆಸರಿನಿಂದ ಇರುವಂತಹ ಪರಮಾತ್ಮನ ರೂಪಗಳು. ಸೇಮ್ ವೇ ಆದಿಭೌತಿಕ, ಆದಿಭೌತಿಕದಲ್ಲಿ ಇರುವ ಪರಮಾತ್ಮನ ರೂಪ ಯಾವುದು? ಅಚ್ಯುತ ರೂಪ. ಅಚ್ಯುತ ರೂಪದಲ್ಲಿ ಇರ್ತಾನೆ ಪರಮಾತ್ಮ. ಅಷ್ಟೇ ಅಲ್ಲದೆ 10 ಪ್ರಾಣಗಳ ಹೆಸರಿನಿಂದ ಇರ್ತಾನೆ. ಸೊ ಹಾಗೇನಾಯ್ತು, ಒಂದೊಂದರ ಒಳಗೂ ಕೂಡ 10 ಪ್ರಾಣಗಳು, ಅದರ ಒಳಗೆ ಪರಮಾತ್ಮನ 10 ರೂಪಗಳು ಇರುತ್ತೆ. ಅಷ್ಟೇ ಅಲ್ಲದೆ ಏಕಾತ್ಮ, ಅಚ್ಯುತ, ಅನಂತ, ಗೋವಿಂದ ಎನ್ನುವ ನಾಲ್ಕು ಸ್ಥಾನಗಳ ಒಳಗೆ ಈಚ್ ಒನ್ ಹ್ಯಾಸ್ 10 ಪ್ರಾಣಸ್. ವಿತಿನ್ ದಟ್ ವಿತ್ ದ ಸೇಮ್ ನೇಮ್ಸ್ ದ ಲಾರ್ಡ್ ಈಸ್ ಪ್ರೆಸೆಂಟ್ ಕಂಟ್ರೋಲಿಂಗ್ ದೆಮ್, ಹೀಸ್ ಪ್ರೆಸೆನ್ಸ್ ಇನ್ಸೈಡ್ ದೆಮ್. ಆಕ್ಚುಲಿ ಆಗಿ ಅದರ ಒಳಗೆ ಮುಖ್ಯ ಪ್ರಾಣರು, ಮುಖ್ಯ ಪ್ರಾಣರ ಒಳಗೆ ಪರಮಾತ್ಮನ ರೂಪಗಳು. ಅಂದ್ರೆ ಎಲ್ಲಾ ಹೀ ಈಸ್ ಪ್ರೆಸೆಂಟ್ ಇನ್ ಎವ್ರಿ ಪ್ಲೇಸ್, ಎವ್ರಿ ವೇರ್ ಹೀ ಈಸ್ ಪ್ರೆಸೆಂಟ್ ಅನ್ನೋದು ಹೇಳ್ತಾ ಇದ್ದಾರೆ. ಈ ವಿಧವಾಗಿರುವಂತಹ ಪರಮಾತ್ಮನ ರೂಪಗಳನ್ನು ಹೇಳ್ತಾ ಇದ್ದಾರೆ. ಇದಾದ ಮೇಲೆ ಸೊ ಅಧಿ ಸುಭೂತ ಅಧ್ಯಾತ್ಮವು ಅಧಿದೈವದ ಒಳಗೆ ಕರೆಸುವನು. ಸೊ ಹೀಸ್ ಕಾಲ್ಡ್ ಬೈ ದ ಸೇಮ್ ನೇಮ್ ಪ್ರಾಣ ನಾಗ ಅಭಿದನು. ಪ್ರಾಣಾದಿ ಪಂಚ ಪ್ರಾಣಗಳು, ನಾಗಾದಿ ಪಂಚ ಉಪಪ್ರಾಣಗಳ ಹೆಸರಿನಿಂದ ದಶರೂಪದಲ್ಲಿ 10 ರೂಪಗಳಲ್ಲಿ ದಶವಿಧ ಪ್ರಾಣರ ಒಳಗಿದ್ದು 10 ವಿಧವಾದ ಈ ಪ್ರಾಣರ ಒಳಗೆ ಇದ್ದು ಪರಮಾತ್ಮ ಕರೆಯಲ್ಪಡುತ್ತಾನೆ ಅಂತೇಳಿ ಅಲ್ಲಿ ಹೇಳಿದ್ದಾರೆ. ಅದಾದ ಮೇಲೆ ನೆಕ್ಸ್ಟ್ ಪದ್ಯದಲ್ಲಿ ಇಲ್ಲಿ ಎರಡು ಪಾಠಗಳಿದೆ. ಒಂದು ಶಂಕರ್ಷ್ಣ ಒಡೆಯರ ವರ್ಷನ್ ಅಲ್ಲಿ 2,326 ರೂಪಗಳು ಈರೆರಡು ಸ್ಥಾನದಲ್ಲಿ ಚಿಂತಿಪುದು ಅನುದಿನದ ಬುಧರು, 127,36,000 ರೂಪದಿಂದ ದಶ ಮಾರುತರ ಒಳಗೆ ಇದ್ದು ಅವರವರ ಪೆಸರಿಂದ ಕರೆಸುವನು ಅಂತೇಳಿ. ಇಲ್ಲಿ 2,226 ಅಂತ ಹೇಳಿದರೆ ಈರು ಎರಡು, 2 × 2 = 4 ಆಗತ್ತೆ. ಸೊ ಏನಾಗತ್ತೆ ಅಂದ್ರೆ 4,000 × 26,000 ಅಂದ್ರೆ 4,326 ಅಂತ ಬರುತ್ತೆ. ಸೊ 4,326 ಫಾರ್ಮ್ಸ್ ಇಂದ ಪರಮಾತ್ಮ ಇದ್ದಾನೆ ರೂಪಗಳಲ್ಲಿ ಅಂತೇಳಿ. ಆದರೆ ಪಂಚರತ್ನ ಪ್ರಕಾಶಕ ಅಷ್ಟೇ ಅಲ್ಲದೆ ಕೆಲವು ಇತರ ಕಾಮೆಂಟ್ರಿ ವರ್ಕ್ಸ್ ನಲ್ಲೆಲ್ಲ ಕೂಡ ಈರೆರಡು ಅಂತ ಇಲ್ಲದೆ 5,000 ಅಂತಿದೆ. 5,000 ದಯವಿಟ್ಟು ಮ್ಯೂಟ್ ಬಟನ್ ಪ್ರೆಸ್ ಮಾಡ್ರಿ. ದಯವಿಟ್ಟು ಮ್ಯೂಟ್ ಬಟನ್ ಪ್ರೆಸ್ ಮಾಡಿ. ಸೊ ದಟ್ ಅದರ್ಸ್ ಡಿಸ್ಟರ್ಬೆನ್ಸ್ ಇಲ್ಲದಾಗಿರುತ್ತೆ. ಈರೈದು ಸಾವಿರದ, ಈರು ಅಂದ್ರೆ ಎರಡು, ಐದು ಅಂದ್ರೆ ಫೈವ್, ಸೊ ಈರೈದು ಅಂದ್ರೆ ಟೂ ಟೈಮ್ಸ್ ಫೈವ್ ಟೆನ್ ಆಗುತ್ತೆ. ಸೊ ಈರೈದು ಸಾವಿರದ ಇಪ್ಪತ್ತಾರದಿಕ ಮುನ್ನೂರು ಅಂತ ಹೇಳಿದಾಗ ಇಟ್ ಬಿಕಮ್ಸ್ 10,326. ಇಷ್ಟು ರೂಪಗಳಿಂದ ಇರುವ ಪರಮಾತ್ಮನ ರೂಪಗಳು. ಇದು ಹೇಗೆ ಬರುತ್ತೆ ಅನ್ನೋದು ನಾನು ಇಮೇಲ್ ನಲ್ಲಿ ಡೀಟೇಲ್ ಆಗಿ ಕಳಿಸಿದ್ದೀನಿ, ಸೊ ದಟ್ ಯು ಕ್ಯಾನ್ ಜಸ್ಟ್ ಗೋ ತ್ರೂ ದಟ್. ಸೊ ಈ ವಿಧವಾಗಿ 10,326 ರೂಪಗಳಿಂದ ಪರಮಾತ್ಮ ಇದ್ದಾನೆ ಅಂತ ಹೇಳಿ, ಅದು ಪಂಚರತ್ನ ಪ್ರಕಾಶದಲ್ಲಿರುವಂತಹ ಪಾಠ. ದಟ್ ಈಸ್ ಆಕ್ಚುಲಿ ಮೋರ್ ಅಪ್ರಾಪ್ರಿಯೇಟ್ ಅಂತ ಕಾಣುತ್ತೆ. ಈ ವಿಧವಾಗಿರುವಂತಹ ಪರಮಾತ್ಮನ ರೂಪಗಳನ್ನು ಈರೆರಡು ಸ್ಥಾನದಲ್ಲಿ, ಈರು ಎರಡು, ಟೂ ಟೈಮ್ಸ್ ಟು ಫೋರ್, ನಾಲ್ಕು ಸ್ಥಾನ. ಏನು ನಾಲ್ಕು ಸ್ಥಾನ? ಹೃದಯಾಕಾಶ ಒಂದು, ಆದಿಭೌತಿಕ, ಆಧ್ಯಾತ್ಮಿಕ, ಆದಿದೈವಿಕ ಅನ್ನೋದು ಮೂರು. ಸೊ ಟೋಟಲಿ ಫೋರ್. ಈ ನಾಲ್ಕು ಸ್ಥಾನಗಳಲ್ಲಿ ಪರಮಾತ್ಮನ ಈ ರೂಪಗಳನ್ನು ಚಿಂತನೆ ಮಾಡಬೇಕು ಅಂತೇಳಿ, ಈ ವಿಧವಾಗಿ ಸ್ಥಾನದಲ್ಲಿ ಚಿಂತಿಪುದು ಅನುದಿನದಿ ಬುಧರು, ಬುಧರು ಅಂದ್ರೆ ಜ್ಞಾನಿಗಳು ಈ ವಿಧವಾಗಿ ಪರಮಾತ್ಮನ ರೂಪಗಳನ್ನು ಈ ನಾಲ್ಕು ಸ್ಥಾನಗಳಲ್ಲಿ ಚಿಂತನೆ ಮಾಡ್ತಾರೆ, ಅನುಸಂಧಾನ ಮಾಡ್ತಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಇದಾದ ಮೇಲೆ 127,36,000 ರೂಪದಿಂದ ದಶಮಾರುತರ ಒಳಗಿದ್ದು ಅವರವರ ಪೆಸರಿನಿಂದ ಕರೆಸುತ್ತಾ ಅಂತೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ಏನಂದ್ರೆ 27,36,000 ಅಂತೇಳಿ, ಅಂದ್ರೆ 127,36,000 ರೂಪದಿಂದ ದಶಮಾರುತರ ಒಳಗಿದ್ದು ಅಂತೇಳಿ ಹೇಳ್ತಾ ಇದ್ದಾರೆ. ಇದನ್ನು ಕೂಡ ನಿಮ್ಗೆ ಸಂಖ್ಯಾ ಹೇಗೆ ಬರುತ್ತೆ ಅನ್ನೋದು ವಿಸ್ತಾರವಾಗಿ ಆ ಇಮೇಲ್ ನಲ್ಲಿ ಕಳಿಸಿದ್ದೀನಿ. ಸೊ ಅದು ಬಹಳ ಡ್ರೈ ಸಬ್ಜೆಕ್ಟ್. ಸೊ ಅದನ್ನು ನೀವು, ಸೊ 18,127. ಸೊ 18,127 ಫಾರ್ಮ್ಸ್, ಇಷ್ಟು ರೂಪಗಳಲ್ಲಿ ಇರುವ ಪರಮಾತ್ಮನ ರೂಪಗಳು. ಈ ಎರಡು ಆಕ್ಚುಲ್ ಆಗಿ ತಗೊಂಡ್ರೆ ಅಂದ್ರೆ 10,326 ಆಮೇಲೆ 18,127 ಇವೆರಡು ಸೇರಿಸಿದರೆ ನೆಕ್ಸ್ಟ್ ಪದ್ಯದಲ್ಲಿ ಅದು ಅನ್ವಯ ಆಗುತ್ತೆ. ಸೊ ಇಟ್ ಆಕ್ಚುಲಿ ಮ್ಯಾಚಸ್ ದ ನಂಬರ್. ಅದು ಹೇಗೆ ಅಂತ ನೆಕ್ಸ್ಟ್ ಪದ್ಯದಲ್ಲಿ ನೋಡೋಣ. ಈ ವಿಧವಾಗಿ 127,36,000 ರೂಪದಿಂದ ದಶಮಾರುತರ ಒಳಗೆ, 10 ಮಾರುತರ ಒಳಗೆ ಇದ್ದು ಅವರವರ ಪೆಸರಿಂದ, ಆಯಾ ಹೆಸರುಗಳಿಂದ, ಯಾವ್ದು ಆ ಹೆಸರುಗಳು ನೋಡಿದ್ದು, ಪ್ರಾಣಾಪಾನಾದಿಗಳು, ಆಮೇಲೆ ನಾಕುರ್ಮಾದಿಗಳು, ಈ ಪಂಚಪ್ರಾಣ ಪಂಚ ಉಪಪ್ರಾಣಗಳ ಹೆಸರಿನಿಂದ ಪರಮಾತ್ಮ ಕರೆಯಲ್ಪಡುತ್ತಾನೆ ಅಂತೇಳಿ ಹೇಳಿದ್ದಾರೆ. ಅದನ್ನು ನೋಡಿದ್ದೀವಿ ನಾವು. ಅದಾದ ಮೇಲೆ ನೆಕ್ಸ್ಟ್ ಪದ್ಯದಲ್ಲಿ ಇರುವ ಪರಮಾತ್ಮನ ರೂಪಗಳನ್ನು ಹೇಳ್ತಾ ಇದ್ದಾರೆ. ಇದು ಚಿತ್ತೈಸುವುದು 8,20,453 ಸುಮೂರ್ತಿಗಳು ಇಹವಲ್ಲಿ ಪರ್ಯಂತ 14 ರೂಪಗಳ ನೆನೆವುತ್ತ ಅವನೀಪರಿ ತಿಳಿದು ಪುರುಷೋತ್ತಮನ ಸರ್ವತ್ರ ಪೂಜೆಯ ಮಾಡಿಕೊಂಡಾಡು. ಇಲ್ಲಿ ಎರಡು ಪಾಠಗಳಿದೆ. ಮತ್ತು ಇಲ್ಲಿ ಏನಂದ್ರೆ ನೆಕ್ಸ್ಟ್ ಪದ್ಯದಲ್ಲಿ 127,36,000 ಇದು ದ ಟೂ ಫಾರ್ಮ್ಸ್ ಆಫ್ ಪಾಠ. ಇದು ಎರಡು ನಾನು ಹೇಳ್ತೀನಿ. ಒಂದು ಪಾಠ ಏನಂದ್ರೆ 14 ರೂಪಗಳ ನೆನೆವುತ್ತ ಅವನೀಪರಿ ತಿಳಿಯುವುದು ಅಂತೇಳಿ ಒಂದು, ಇಲ್ಲ 14 ರೂಪಗಳ ನೆರೆ ಬಿತ್ತರವ ಈ ಪರಿ ತಿಳಿದು ಪುರುಷೋತ್ತಮನ ಸರ್ವತ್ರ ಪೂಜೆಯ ಮಾಡಿಕೊಂಡಾಡು. ಸೊ ಎರಡು ಪಾಠಗಳೇನಂದ್ರೆ ಸೆಕೆಂಡ್ ಹೆಮಿಸ್ಟಿಚ್, 14 ರೂಪಗಳ ನೆನೆವುತ್ತ ಅವನೀಪರಿ ತಿಳಿದು ಪುರುಷೋತ್ತಮನೇ ಸರ್ವತ್ರ ಪೂಜೆಯ ಮಾಡಿಕೊಂಡಾಡು ಅನ್ನೋದು ಒಂದು ಪಾಠ. 14 ರೂಪಗಳ ನೆರೆ ಬಿತ್ತರವ ಈ ಪರಿ ತಿಳಿದು ಪುರುಷೋತ್ತಮನ ಸರ್ವತ್ರ ಪೂಜೆಯ ಮಾಡಿಕೊಂಡಾಡು ಅನ್ನೋದು ಎರಡನೇ ಪಾಠ. ಎರಡು ಪಾಠಗಳಲ್ಲಿ ಇರುವ ಅರ್ಥಗಳನ್ನು ಏನು ಅಂತ ನೋಡೋಣ. ಅದಕ್ಕೆ ಮುಂಚೆ ಫಸ್ಟ್ ಹೆಮಿಸ್ಟಿಚ್ ನೋಡಿದ್ರೆ ಅದು ಬೋತ್ ಪಾಠ ಎರಡು ಎಲ್ಲ ಪುಸ್ತಕಗಳಲ್ಲಿ ಒಂದೇ ವಿಧವಾಗಿದೆ. ಅಲ್ಲಿ ಚಿತ್ತೈಸುವುದು 8,20,453 ಸುಮೂರ್ತಿಗಳು ಇಹವಲ್ಲಿ ಪರ್ಯಂತ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಚಿತ್ತೈಸುವುದು, ನಾವು ಧ್ಯಾನ ಮಾಡಬೇಕು. ಚಿತ್ತೈಸುವುದು ಅಂದ್ರೆ ನಾವು ಧ್ಯಾನ ಮಾಡಬೇಕು, ಅನುಸಂಧಾನ ಮಾಡಬೇಕು. ಹಾಗೆ 8,20,453 ಸುಮೂರ್ತಿಗಳು. 8,20,000, 20,000 ಅಂದ್ರೆ 20,000, 8,20,000 ಅಂದ್ರೆ 28,000 ಆಗುತ್ತೆ. ಸೊ 28,000, ಅದಾದ ಮೇಲೆ 453, 453. ಸೊ 28,453 ಇಷ್ಟು ರೂಪಗಳನ್ನು ನಾವು ಚಿಂತನೆ ಮಾಡಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಈ ರೂಪಗಳನ್ನು ನಾವು ಹೇಗೆ ಮಾಡಬೇಕಂದ್ರೆ ಇಹವಲ್ಲಿ ಪರ್ಯಂತ ಅಂತೇಳಿ ಹೇಳ್ತಾ ಇದ್ದಾರೆ. ಇದನ್ನು ಬಹಳ ಸುಂದರವಾದ ವ್ಯಾಖ್ಯಾನ ಹೇಳ್ತಾ ಇದ್ದಾರೆ. ಇಷ್ಟು ಪರಮಾತ್ಮನಸ್ಸು ಮೂರ್ತಿಗಳನ್ನು, ಸುಂದರವಾದ ರೂಪಗಳನ್ನು, ಶುಭಪ್ರದವಾದ ರೂಪಗಳನ್ನು ನಾವು ಇಹವಲ್ಲಿ ಪರ್ಯಂತ, ಇಹ ಈ ಲೋಕದಲ್ಲಿ ಅಷ್ಟೇ ಅಲ್ಲದೆ ಅಲ್ಲಿ ಪರ್ಯಂತ, ಅಲ್ಲಿ ಅಂದ್ರೆ ಪರಮಾತ್ಮನನ್ನು ನಾವು ಎಲ್ಲ ಕಡೆಯೂ ತಿಳ್ಕೋಬೇಕು ಅಂತ. ಉತ್ತಮ ಶ್ರೀಹರನ್ನು ನಾಲ್ಕು ವಿಧವ, ಅಲ್ಲಿ ಅಂದ್ರೆ ನಾಲ್ಕು ಸ್ಥಾನಗಳು, ಮುಂಚೆ ಹೇಳಿದಂತಹ ನಾಲ್ಕು ಸ್ಥಾನಗಳು. ಏನಾ ನಾಲ್ಕು? ಹೃದಯಾಕಾಶ, ಆಮೇಲೆ ಅಧ್ಯಾತ್ಮ, ಆದಿಭೌತಿಕ, ಆದಿದೈವಿಕ ಎನ್ನುವ ಮೂರು. ಸೊ ಒಟ್ಟಿಗೆ ಈ ನಾಲ್ಕು ಸ್ಥಾನಗಳಲ್ಲಿ ಅಲ್ಲಿ ನಾವು ನೋಡಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇಹವು ಅಂದ್ರೆ ಇದ್ದೇ, ಈ 53 ಸುಮೂರ್ತಿಗಳು ಇಹವು, ಇಷ್ಟು ಪರಮಾತ್ಮನ ರೂಪಗಳು ಇರುತ್ತವೆ ಅಂತ ಹೇಳಿ ಅಲ್ಲಿ ಆ ನಾಲ್ಕು ಸ್ಥಾನಗಳಲ್ಲಿ ನಾವು ಚಿಂತನೆ ಮಾಡಬೇಕು. ಎಷ್ಟುವರೆಗೂ ಅಂದ್ರೆ ಪರ್ಯಂತ, ಪರ್ಯಂತ, ಪರ್ಯಂತ ಅಂದ್ರೆ ಕೊನೆವರೆಗೂ. ಯಾವುದು ಈ ಪರಿ? ಈ ಜಗತ್ತಿನ ಸೃಷ್ಟಿ ಎಷ್ಟುವರೆಗೂ ಇದು ಅಂದ್ರೆ ನಾವು ಈ ಸುಜ್ಜರಾಗಿದ್ದೀವಿ, ಸುಜ್ಜರಾಗಿರುವಂತಹ ಈ ಜೀವರಾಶಿಗಳು, ನಾವು ಮತ್ತು ಈ ಸೃಷ್ಟಿ ಇದ್ದಷ್ಟು ಕಾಲ, ಆಸ್ ಲಾಂಗ್ ಆಸ್ ದಿಸ್ ಕ್ರಿಯೇಷನ್ ಇಸ್ ದೇರ್, ವಿ ಹ್ಯಾವ್ ಟು ಕಾಂಟೆಂಪ್ಲೇಟ್ ಆನ್ ದ ಲಾರ್ಡ್ ಸ್ವಾಮ್. ಅದಾದ ಮೇಲೆ ಪರಮಾತ್ಮ ನಮ್ಮನ್ನು ಅನುಗ್ರಹ ಮಾಡಿ ನಮಗೆ ಮೋಕ್ಷವನ್ನು ಕೊಟ್ಟಾಗ ಮೋಕ್ಷಕ್ಕೆ ಹೋಗ್ತೀವಿ. ಅಲ್ಲಿಯೂ ವಿ ಕಂಟಿನ್ಯೂ ಪರಮಾತ್ಮನ ಧ್ಯಾನವನ್ನು ಪರ್ಯಂತ ಅಂದ್ರೆ ಎಂಡ್ಲೆಸ್ ಟೈಮ್ ಅಂತವೇ ಇಲ್ಲದೆ ಪರ್ಯಂತ ಕೊನೆಯವರೆಗೂ ಕೂಡ ಚಿಂತೆ ಮಾಡ್ತಾನೇ ಇರಬೇಕು. ಯಾವಾಗಲೂ ಪರಮಾತ್ಮನನ್ನು ನಾವು ಧ್ಯಾನ ಮಾಡಬೇಕು. ಯಾವ ವಿಧವಾಗಿ ಅಂದ್ರೆ ಅಲ್ಲಿ ಹೇಳ್ತಾ ಇದ್ದಾರೆ 14 ರೂಪಗಳ, 14 10 ಅಂದ್ರೆ ಏನು, ದಶವಿಧ ಪ್ರಾಣಗಳ ಇರುವಂತಹ 10 ಪ್ರಾಣಗಳ ಒಳಗೆ ಹೇಳಿದ್ದಾರೆ. ಅದು 10 ರೂಪಗಳು. 4 ಅಂದ್ರೆ 4, ಈ 4 ಏನು, 4 ಸ್ಥಾನಗಳಲ್ಲಿ, 10 ಪ್ರಾಣಗಳ ಒಳಗೆ 4 ಸ್ಥಾನಗಳ ಒಳಗೆ ಪರಮಾತ್ಮನ ರೂಪಗಳನ್ನು ನಾವು ನೆರೆ ನೆರೆ ಅಂದ್ರೆ ಚೆನ್ನಾಗಿ ಬಿತ್ತರವ ಬಿತ್ತರವ ಅಂದ್ರೆ ಚೆನ್ನಾಗಿ ತಿಳ್ಕೋಬೇಕು. ಹೇಗೆ ಅಂದ್ರೆ ಬಿತ್ತರವ ಅಂದ್ರೆ ವಿಸ್ತಾರವ, ಬಿತ್ತರ ಅಂದ್ರೆ ವಿಸ್ತಾರ, ಬಿತ್ತರವ ಅಂದ್ರೆ ವಿಸ್ತಾರ ಮಾಡಿ ಈ ಪರಮಾತ್ಮನ ರೂಪಗಳನ್ನು ನಮ್ಮ ನೆರೆ ಮನಸ್ಸಿನಲ್ಲಿ ನೆರೆ ಇಲ್ಲ ಚೆನ್ನಾಗಿ ಈ ಪರಿ ಈ ವಿಧವಾಗಿ ಮೇಲೆ ಹೇಳಿದ ರೀತಿಯಲ್ಲಿ ತಿಳಿದು ತಿಳುಕೊಂಡು ಪುರುಷೋತ್ತಮನ ಸರ್ವತ್ರ ಪೂಜೆಯ ಮಾಡಿಕೊಂಡಾಡು. ಆ ಸರ್ವೋತ್ತಮನಾದಂತಹ ಅಕ್ಷರಾಕ್ಷರ ಜೀವಿಗಳಿಗಿಂತಲೂ ಉತ್ತಮನಾದ ಆ ಪರಮಾತ್ಮನನ್ನು, ಸರ್ವೋತ್ತಮನಾದ ಆ ಪರಮಾತ್ಮನನ್ನು ಸರ್ವತ್ರ ಎಲ್ಲ ಕಡೆಯಲ್ಲೂ ಕೂಡ ಎಲ್ಲ ಕಡೆ ಅವನ ರೂಪಗಳನ್ನು ನೋಡುತ್ತಾ ಅವನ ಪೂಜೆಯನ್ನು ಮಾಡು, ಅವನನ್ನು ಸ್ತೋತ್ರ ಮಾಡು, ಕೊಂಡಾಡು ಅಂತೇಳಿ ಹೇಳ್ತಾ ಇದ್ದಾರೆ. ಅದು ಒಂದು ಪಾಠ. ಅದಾದ ಮೇಲೆ ಇನ್ನೊಂದು ಪಾಠ ಏನು ಅಂತ ಹೇಳಿದ್ದೀವಲ್ಲ, ಆ ಇನ್ನೊಂದು ಪಾಠ ಏನಂದ್ರೆ 14 ರೂಪಗಳ ನೆನೆವುತ್ತ ಅವನೀ ಪರಿ ತಿಳಿದು ಪುರುಷೋತ್ತಮನ ಸರ್ವತ್ರ ಪೂಜೆಯ ಮಾಡಿಕೊಂಡಾಡು. ಈ 14 ಅನ್ನೋದು ಅದೇ, ದಟ್ ಈಸ್ ಸೇಮ್ ಥಿಂಗ್. 10 ಪ್ರಾಣಗಳಲ್ಲಿರುವಂತಹ, 4 ಸ್ಥಾನಗಳಲ್ಲಿರುವಂತಹ ಪರಮಾತ್ಮನ ರೂಪಗಳನ್ನು ನೆನೆವುತ್ತ ಅಂದ್ರೆ ಸ್ಮರಣೆ ಮಾಡುತ್ತಾ, ಯಾವಾಗಲೂ ಚಿಂತನೆ ಮಾಡುತ್ತಾ ಅವನೀ ಈ ಭೂಮಿಯಲ್ಲಿ, ಅವನೀ ಪರಿ ಆ ಭೂಮಿ ಮೇಲೆ, ಈ ಭೂಮಿ ಮೇಲೆ ನಾವು ಇದ್ದಷ್ಟು ಕಾಲವೂ ಕೂಡ ತಿಳಿದು ತಿಳುಕೊಂಡು ನಾವು ಚೆನ್ನಾಗಿ ಅದನ್ನು ಅನುಸಂಧಾನ ಮಾಡಿಕೊಂಡು ಆ ಪರಮಾತ್ಮನ ರೂಪಗಳನ್ನು, ತಾರತಮ್ಯದ ಜ್ಞಾನ, ಆ ಪರಮಾತ್ಮ ಹೇಗೆ ಆಯಾ ದೇವತೆಗಳ ಒಳಗಿದ್ದು ಅವನನ್ನು ನಿಯಮನ ಹೇಗೆ ಮಾಡ್ತಾನೆ ಅನ್ನೋದು ನಾವು ಸರಿಯಾಗಿ ತಿಳುಕೊಂಡು ಪುರುಷೋತ್ತಮನ ಆ ಪರಮಾತ್ಮನನ್ನು ಸರ್ವತ್ರ ಎಲ್ಲ ಕಡೆಯನ್ನು ಪೂಜೆಯನ್ನು ಮಾಡುತ್ತಾ ಆ ಪರಮಾತ್ಮನನ್ನು ಧ್ಯಾನ ಮಾಡುತ್ತಾ ಕೊಂಡಾಡು, ಪರಮಾತ್ಮನ ಸ್ತೋತ್ರವನ್ನು ಮಾಡು ಅಂತೇಳಿ ಹೇಳ್ತಾ ಇದ್ದಾರೆ. ಇದು 11ನೇ ಪದ್ಯ. ಅದನ್ನು ಮತ್ತೆ ನೋಡಿದ್ರೆ ಚಿತ್ತೈಸುವುದು 8,20,453 ಸುಮೂರ್ತಿಗಳು ಇಹವು, ಅಲ್ಲಿ ಪರ್ಯಂತ 14 ರೂಪಗಳ ನೆನೆವುತ್ತ ಇಲ್ಲ ನೆರೆ ಬಿತ್ತರವ ಅವನೀ ಪರಿ ತಿಳಿದು ಇಲ್ಲ ಈ ಪರಿ ತಿಳಿದು ಪುರುಷೋತ್ತಮನ ಸರ್ವತ್ರ ಪೂಜೆಯ ಮಾಡಿಕೊಂಡಾಡು ಅಂತೇಳಿ ಹೇಳ್ತಾ ಇದ್ದಾರೆ. ಇದಾದ ಮೇಲೆ ನೆಕ್ಸ್ಟ್ ಪದ್ಯದಲ್ಲಿ ಇದು ಮತ್ತೇನು ಹೇಳ್ತಾ ಇದ್ದಾರೆ ಅಂದ್ರೆ ಈರೆರಡು ಶತ, ಇದು ಹೇಳ್ತಾ ಇದೆ, ಈರೆರಡು ಶತ ದ್ವ್ಯಷ್ಟಧಿಕ 16,000 ರೂಪ ಸರ್ವ ಶರೀರದ ಒಳು ಶಬ್ದಾದಿಗಳ ಅಧಿಷ್ಠಾನದ ಒಳಗೆ ಇಪ್ಪ ಮಾರುತನು ನಾಗಾದಿ ರೂಪದಿ 3ನೇ ಗುಣಮಾಣಿ ಶ್ರೀ ದುರ್ಗಾರಮಣ ವಿದ್ಯಾಕುಮೋಹವ ಕೊಡುವ ಕರಣಕ್ಕೆ. ನಮ್ಮ ಕರಣಕ್ಕೆ, ನಮ್ಮ ಇಂದ್ರಿಯಗಳಿಗೆ, ನಾವು ಇಂದ್ರಿಯಗಳಿಂದ ಮಾಡುವ ಕಾರ್ಯದ ಒಳಗೆ ಪರಮಾತ್ಮ ಏನು ಮಾಡ್ತಾನೆ ಅಂದ್ರೆ ಅವನು ದುರ್ಗಾ ಅಂದ್ರೆ ಲಕ್ಷ್ಮಿಯ 3 ರೂಪಗಳ ಒಳಗೆ ಇರ್ತಾನೆ, ಲಕ್ಷ್ಮೀದೇವಿ ಆಮೇಲೆ ಮುಖ್ಯ ಪ್ರಾಣರ ಒಳಗೆ ಅವರ ಒಳಗೆ ಇರ್ತಾಳೆ. ಇದರಾಗಿ ಒಬ್ಬರ ಒಳಗೆ ಒಬ್ಬರು ಇದ್ದು ಅವರವರು ನಿಯಮನ ಮಾಡ್ತಾ ಇರ್ತಾರೆ. ತಾರತಮ್ಯಾನುಗುಣವಾಗಿ ಸರ್ವೋತ್ತಮನಾದಂತಹ ಸರ್ವಸ್ವತನಾದ ಪರಮಾತ್ಮ ಲಕ್ಷ್ಮಿ ಮೂಲಕವಾಗಿ, ಲಕ್ಷ್ಮಿಯ ಮೂಲಕವಾಗಿ, ಆಮೇಲೆ ಮುಖ್ಯ ಪ್ರಾಣರ ಮೂಲಕವಾಗಿ, ಆ ಮುಖ್ಯ ಪ್ರಾಣರಾದ ಮೇಲೆ ಅಭಿಮಾನಿ ದೇವತೆಗಳು, ಅಭಿಮಾನಿ ದೈತ್ಯರು ಇರ್ತಾರೆ. ನಮ್ಮ ಶರೀರದ ಒಳಗೆ ಅಭಿಮಾನಿ ದೇವತೆಗಳು ಇದ್ದಾರೆ, ಅಭಿಮಾನಿ ದೈತ್ಯರು ಇದ್ದಾರೆ. ಅಭಿಮಾನಿ ದೈತ್ಯರು ನಮಗೆ ಮೋಹವನ್ನು ಕೊಡ್ತಾರೆ ಅಂಥೇಳಿ. ಅದು ಏನ್ರಿ, ಅಭಿಮಾನಿ ದೈತ್ಯರು ಮೋಹವನ್ನು ಕೊಟ್ರೆ ಮತ್ತೆ ದೇವತೆಗಳೇನು ಮಾಡ್ತಾರೆ? ಲಕ್ಷ್ಮೀದೇವಿ ಯಾಕೆ ಮೋಹವನ್ನು ಕೊಡ್ತಾಳೆ? ಲಕ್ಷ್ಮೀದೇವಿ ದುರ್ಗಾ ರೂಪದಲ್ಲಿ ನಮಗೆ ಮೋಹವನ್ನು ಕೊಡ್ತಾಳೆ ಅಂತೇಳಿ. ಲಕ್ಷ್ಮೀದೇವಿ ಯಾಕೆ ಮೋಹವನ್ನು ಕೊಡ್ತಾಳೆ ಅಂದ್ರೆ ಅದು ಲಕ್ಷ್ಮೀದೇವಿ ಮೋಹವನ್ನು ಕೊಡುವುದು ಯಾಕೆ, ಅಭಿಮಾನಿ ದೇವತೆಗಳು ಕೊಡುವುದೇನು, ಅಭಿಮಾನಿ ದೈತ್ಯರು ಕೊಡುವುದೇನು ಅನ್ನೋದು ನೀವು ಸ್ವಲ್ಪ ಚಿಂತನೆ ಮಾಡ್ರಿ. ಸೊ ಇಫ್ ಅಭಿಮಾನಿ ದೈತ್ಯಸ್ ಆರ್ ದ ಒನ್ಸ್ ಹೂ ಆರ್ ಆಕ್ಚುಲಿ ಕಾಸಿಂಗ್ ಡೆಲ್ಯೂಷನ್ ಟು ಅಸ್, ದೆನ್
ವಾಟ್ ಈಸ್ ದ ರೋಲ್ ಆಫ್ ಲಕ್ಷ್ಮಿ ಅಂಡ್ ಅದರ್ಸ್. ಅವರ ಮೂಲಕವಾ ಅಂದ್ರೆ ಅವರು ಈ ಅಭಿಮಾನಿ ದೈತ್ಯಗಳನ್ನು ನೇಮನ ಮಾಡ್ತಾರೆ. ಸೊ ಅಭಿಮಾನಿ ದೈತ್ಯರ ಮೂಲಕವಾಗಿ ಅವರು ನಮಗೆ ಮೋಹವನ್ನು ಮಾಡ್ತಾರೆ ಅಂದ್ರೆ ಸಜ್ಜನರಿಗೆ ಯಾಕೆ ಮೋಹವನ್ನು ಕೊಡಬೇಕು ಅನ್ನೋದು ಒಂದು ಪ್ರಶ್ನೆ. ಎರಡನೇ ಪ್ರಶ್ನೆ, ಸಜ್ಜನರಿಗೆ ಮೋಹವನ್ನು ಲಕ್ಷ್ಮೀದೇವಿ ಉಂಟು ಮಾಡಿದರೆ ಅಭಿಮಾನಿ ದೈತ್ಯರು ಅವರು ಏನು ಮಾಡ್ತಾ ಇದ್ದಾರೆ, ಅಭಿಮಾನಿ ದೈತ್ಯರು ಮಾಡಿದರೆ ಲಕ್ಷ್ಮೀದೇವಿ ಅವರು ಅಭಿಮಾನಿ ದೈತ್ಯರ ಮೂಲಕವಾಗಿ ಯಾಕೆ ಕೊಡಬೇಕು, ಡೈರೆಕ್ಟ್ ಆಗಿ ಲಕ್ಷ್ಮೀದೇವಿಯೇ ಮೋಹವನ್ನು ಯಾಕೆ ಕೊಡೋದಿಲ್ಲ. ವೈ ಶುಡ್ ಶಿ ಗಿವ್ ದ ಮೋಹ ಆ ಡೆಲ್ಯೂಷನ್ ಟು ಆಲ್ ದ ಜೀವರಾಸಿಸ್ ಥ್ರೂ ಅಭಿಮಾನಿ ದೈತ್ಯಾಸ್ ಅಂಥೇಳಿ ನಾವು ಸ್ವಲ್ಪ ಮನನ ಮಾಡಬೇಕು. ಸೊ ಅದನ್ನು ಸ್ವಲ್ಪ ಯೋಚನೆ ಮಾಡಿ, ಸೊ ಅದಕ್ಕೆ ಸಮಾಧಾನವನ್ನು ನೆಕ್ಸ್ಟ್ ಕ್ಲಾಸ್ ನಲ್ಲಿ ಹೇಳ್ತೀನಿ ನಾನು. ಯಾಕಂದ್ರೆ ಐ ಜಸ್ಟ್ ವಾಂಟ್ ಆಲ್ ಆಫ್ ಯು ಟು ಜಸ್ಟ್ ಥಿಂಕ್ ಅಬೌಟ್ ಇಟ್, ಯಾಕೆ ಅಭಿಮಾನಿ ದೈತ್ಯರ ಮೂಲಕವಾಗಿ ಲಕ್ಷ್ಮೀದೇವಿ ನಮಗೆ ಅವಿದ್ಯವನ್ನು ಮೋಹವನ್ನು ಬರೋ ಹಂಗ ಮಾಡ್ತಾಳೆ ಅನ್ನೋದು ಸ್ವಲ್ಪ ಚಿಂತನೆ ಮಾಡಿ. ಸೊ ಸೊ ದಟ್ ಸ್ವಲ್ಪ ಮನನ ಮಾಡಿದಂಗೆ ಆಗುತ್ತೆ. ಸೊ ವಿ ಕ್ಯಾನ್ ಡಿಸ್ಕಸ್ ಅಬೌಟ್ ಇಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಅದಾದ್ಮೇಲೆ ಇಲ್ಲಿ ಇರುವ ಪರಮಾತ್ಮನ ಒಂದು ವಿಶೇಷ ಕಾರ್ಯ ಹೇಗೆ ಅಂತೇಳಿ ಹೇಳ್ತಾ ಇದ್ದಾರೆ. ಈರೆರಡು ಶತ ದ್ವಿ ಅಷ್ಟಾಧಿಕ, ಈರು ಅಂದ್ರೆ ಟೂ, ಎರಡು ಅಂದ್ರೆ ಟೂ, ಟೂ ಟೈಮ್ಸ್ ಟೂ, ಈರೆರಡು ಅಂದ್ರೆ ಅಗೇನ್ ಫೋರ್, ಈರೆರಡು ಅಂತ ಎಲ್ಲಿ ಬಂದ್ರು ಕೂಡ ಇಟ್ ಮೀನ್ಸ್ ಫೋರ್. ಸೊ ಈರೆರಡು ಶತ ಅಂದ್ರೆ ಶತ ಮೀನ್ಸ್ ಹಂಡ್ರೆಡ್, ದ್ವಿ ಅಂದ್ರೆ ಎರಡು, ಅಷ್ಟ ಅಂದ್ರೆ ಎಂಟು, ದ್ವಿ ಅಷ್ಟ ಅಂದ್ರೆ ಟೂ ಟೈಮ್ಸ್ ಏಟ್ ಸಿಕ್ಸ್ಟೀನ್. ಸೊ ಫೋರ್ ಹಂಡ್ರೆಡ್ ಆಮೇಲೆ ಸಿಕ್ಸ್ಟೀನ್ ಅಧಿಕ, ಸೊ ಫೋರ್ ಹಂಡ್ರೆಡ್ ಅಂಡ್ ಸಿಕ್ಸ್ಟೀನ್ ಮೋರ್ ದ್ಯಾನ್ ಹದಿನಾರು ಸಾವಿರ, ಸಿಕ್ಸ್ಟೀನ್ ತೌಸಂಡ್. ಸೊ ಸಿಕ್ಸ್ಟೀನ್ ತೌಸಂಡ್ ಫೋರ್ ಹಂಡ್ರೆಡ್ ಅಂಡ್ ಸಿಕ್ಸ್ಟೀನ್. ಸೊ ಇಷ್ಟು ರೂಪಗಳು ಹೇಳ್ತಾ ಇದ್ದಾರೆ. ಸೊ ಸಿಕ್ಸ್ಟೀನ್ ತೌಸಂಡ್ ಫೋರ್ ಹಂಡ್ರೆಡ್ ಅಂಡ್ ಸಿಕ್ಸ್ಟೀನ್ ಫಾರ್ಮ್ಸ್, ಇಷ್ಟು ರೂಪಗಳಿರುವ ಪರಮಾತ್ಮನ ರೂಪಗಳು. ರೂಪ ಸರ್ವ ಶರೀರದ ಒಳಗೆ, ಪ್ರತಿಯೊಂದು ಶರೀರದ ಒಳಗೆ ಇರುವ ಪರಮಾತ್ಮನ ರೂಪಗಳು. ಅದು ಹೇಗೆ ಅಂದ್ರೆ ಶಬ್ದಾದಿಗಳ ಅಧಿಷ್ಠಾನದ ಒಳಗೆ. ಇಪ್ಪ ನಮಗೆ ಯಾವ್ದಾದ್ರು ಮೋಹ ಬರಬೇಕಂದ್ರೆ ಒಂದು ಸೌಂಡ್. ಸೊ ಇಫ್ ಸಂಬಡಿ ಟೆಲ್ಸ್ ಅಸ್ ಎ ಸೆಂಟೆನ್ಸ್, ಆ ಸೆಂಟೆನ್ಸ್ ಸರಿಯಾದ ಬುದ್ಧಿ ಇರುವವನಿಗೆ ಸರಿಯಾದ ಅರ್ಥ ಮಾಡಿಕೊಂಡು ಅವನಿಗೆ ಅದು ಜ್ಞಾನ ಉಂಟು ಬರೋ ಹಾಗೆ ಮಾಡುತ್ತೆ. ಇಲ್ಲ ಸರಿಯಾದ ಬುದ್ಧಿ ಇಲ್ಲದವನಿಗೆ ಅದೇ ಸೆಂಟೆನ್ಸ್ ಇಟ್ ವಿಲ್ ಆಕ್ಚುಲಿ, ನಮ್ ಬೇಕಾದಷ್ಟು ಪ್ರೂಫ್ ನೋಡ್ರಿ, ಆ ಮಹಾವಾಕ್ಯ ಅಂತ ಕರೆಯೋದು ಅದನ್ನು ನೋಡಿ ಅದು ಸರಿಯಾದ ತಿಳುವಳಿಕೆ ಇರುವವರು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಪರಮಾತ್ಮನ ಒಂದು ಸರ್ವೋತ್ಕೃಷ್ಟತವನ್ನು ಜೀವ ಪರಮಾತ್ಮನ ಭೇದವನ್ನು ನೋಡ್ತಾರೆ. ಅದೇ ವಾಕ್ಯವನ್ನು ಕೇಳಿಬಿಟ್ಟು ಇನ್ನ ಕೆಲವರು ಪರಮಾತ್ಮನಿಗೆ ಜೀವನಿಗೆ ಅಭೇದವನ್ನು ತಿಳಿತಾರೆ. ಸೊ ಒಂದೇ ಶಬ್ದ ಒಂದೇ ಒಬ್ಬರಿಗೆ ಮೋಹವನ್ನು ಉಂಟು ಮಾಡುತ್ತೆ, ಇನ್ನೊಬ್ಬರಿಗೆ ಜ್ಞಾನ ಕೊಡುತ್ತೆ. ಅದಕ್ಕೆ ಈ ಶಬ್ದ ಅದೇ ವಿಧವಾಗಿ ಸೇಮ್ ವೇ ಶಬ್ದ ಸ್ಪರ್ಶ ರೂಪ ರಸ ಗಂಧ ಇವೆಲ್ಲವೂ ಕೂಡ ಜ್ಞಾನಿಗಳಿಗೆ ಒಳ್ಳೆಯದನ್ನು ಉಂಟು ಮಾಡುತ್ತೆ, ಅಜ್ಞಾನಿಗಳಿಗೆ ಕೆಟ್ಟವನ್ನು ಬರೋ ಹಾಂಗ್ ಮಾಡುತ್ತೆ. ಸೊ ಈ ವಿಧವಾಗಿ ಇದಕ್ಕೆ ಪಂಚತನ್ಮಾತ್ರೆಗಳು ಅಂತ ಕರೀತಾರೆ. ಸೊ ಈ ಶರೀರದ ಒಳಗೆ ಶಬ್ದಾದಿಗಳು ಪಂಚತನ್ಮಾತ್ರೆಗಳನ್ನು ಅಧಿಷ್ಠಾನವಾಗಿ ಮಾಡಿಕೊಂಡು ಅಧಿಷ್ಠಾನದ ಒಳಗೆ ಇಪ್ಪ ಇರುತ್ತಾನೆ ಪರಮಾತ್ಮ. ಮಾರುತನು ನಾಗಾದಿ ರೂಪದಿ ಮೂರನೇ ಗುಣಮಾಣಿ ಶ್ರೀ ದುರ್ಗಾರಮಣ ವಿದ್ಯಾ ಕುಮೋಹವ ಕೊಡುವ ಕರಣಕ್ಕೆ. ಮಾರುತನು, ಮಾರುತನು ಅಂದ್ರೆ ಮುಖ್ಯ ಪ್ರಾಣರ ದೇವಕ ಆಧಾರವಾಗಿ, ಮುಖ್ಯ ಪ್ರಾಣ ದೇವರ ಮೂಲಕವಾಗಿ ಮರುದ್ಗನ ಹತ್ತು ಪ್ರಾಣದ ಒಳಗೆ, ಹತ್ತು ಪ್ರಾಣಗಳ ಒಳಗೆ ಹತ್ತು ರೂಪಗಳಿಂದ ಮುಖ್ಯ ಪ್ರಾಣದೇವರು, ಆ ಮುಖ್ಯ ಪ್ರಾಣದ ಒಳಗೆ ಪರಮಾತ್ಮನ ರೂಪಗಳು. ಸೊ ಮಾರುತನು ನಾಗಾದಿ ರೂಪದಿ ಮೂರನೇ ಗುಣಮಾಣಿ, ಮೂರನೇ ಗುಣ ಅಂದ್ರೆ ಸತ್ವ ರಜಸ್ತಮೋ ಗುಣ, ಸತ್ವಗುಣಕ್ಕೆ ಶ್ರೀ, ತಮ ರಜೋಗುಣಕ್ಕೆ ಭೂ, ತಮೋ ಗುಣಕ್ಕೆ ದುರ್ಗಾ. ಅಭಿಮಾನಿ ದೇವತೆ ಲಕ್ಷ್ಮಿಯ ಮೂರು ರೂಪಗಳು, ಲಕ್ಷ್ಮೀದೇವಿಯೇ ಮೂರಕ್ಕ ಅಭಿಮಾನಿ, ಸತ್ವರಜಸ್ತಮೋ ಗುಣಗಳಿಗೆ ಅಭಿಮಾನಿ ಲಕ್ಷ್ಮೀದೇವಿಯೇ. ಸತ್ವಗುಣಾಭಿಮಾನಿ ಶ್ರೀರೂಪದಲ್ಲಿ, ರಜೋಗುಣಾಭಿಮಾನಿಯಾಗಿ ಭೂರೂಪದಲ್ಲಿ, ತಮೋ ಗುಣಾಭಿಮಾನಿಯಾಗಿ ದುರ್ಗಾ ರೂಪದಲ್ಲಿ. ಸೊ ಮೂರು ರೂಪಗಳಲ್ಲಿ ಲಕ್ಷ್ಮೀದೇವಿ ಮೂರು ಗುಣಗಳನ್ನು ನಿಯಮನ ಮಾಡ್ತಾಳೆ. ಆ ಲಕ್ಷ್ಮೀದೇವಿಯನ್ನು ನಿಯಮನ ಮಾಡುವನು ಪರಮಾತ್ಮ. ಸೊ ಮೂರನೇ ಗುಣಮಾನಿ ಅಂದ್ರೆ ತಮೋ ಗುಣದ ಅಭಿಮಾನಿಯಾದ ಶ್ರೀ ದುರ್ಗಾರಮಣ, ಆ ದುರ್ಗಗೆ ರಮಣನಾದಂತಹ ಪತಿಯಾದಂತಹ ಪರಮಾತ್ಮ ವಿದ್ಯಾ ಕುಮೋಹವ ಕೊಡುವ ಕರಣಕ್ಕೆ. ಸೊ ಲಕ್ಷ್ಮೀದೇವಿಯ ಮೂಲಕವಾಗಿ ವಿದ್ಯಾ ಕುಮೋಹವ, ವಿದ್ಯೆಯ ಒಂದು ಮೋಹನವನ್ನು ಅಂದ್ರೆ ಅವಿದ್ಯೆಯನ್ನು ಕೊಡುತ್ತಾನೆ ಕರ್ಣಗಳಿಗೆ. ಅಂದ್ರೆ ಸಜ್ಜನರಿಗೆ ಅವಿದ್ಯವನ್ನು ತಾತ್ಕಾಲಿಕವಾಗಿ ಕೊಟ್ಟರು ಕೊನೆಗೆ ಆ ಅವಿದ್ಯವನ್ನು ನಿರ್ಮೂಲನ ಮಾಡ್ತಾನೆ ಇವೆಂಚುವಲಿ, ಯಾರಾದ್ರೆ ಯೋಗ್ಯರಾಗಿದ್ದಾರೋ ಅಂತಹ ಸಜ್ಜನರಿಗೆ. ದುರ್ಜನರಿಗೆ ತಾತ್ಕಾಲಿಕವಾಗಿ ಒಂದು ವಿದ್ಯೆಯನ್ನು ಕೊಟ್ಟರು ಕೂಡ ಕೊನೆಗೆ ಅವಿದ್ಯವನ್ನು ಬರುವ ಹಾಗೆ ಮಾಡಿ ಅನರ್ಹರಿಗೆ ಮೋಹವನ್ನು ಉಂಟು ಮಾಡುತ್ತಾನೆ. ಸೊ ವಿದ್ಯಾ ಕುಮೋಹವ ಕೊಡುವ ಕರಣಕ್ಕೆ. ಇಲ್ಲಿ ಇರುವ ಪರಮಾತ್ಮ ರೂಪಗಳು ಹೇಗೆ ಹೇಗಿರುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಐದು ವಿಧವಾದ ಅವಿದ್ಯೆಗಳನ್ನು ಹೇಳ್ತಾ ಇದ್ದಾರೆ. ಸೊ ಐದು ತನ್ಮಾತ್ರಗಳು, ಶಬ್ದ ಸ್ಪರ್ಶ, ಶಬ್ದ ಸೌಂಡ್, ಸ್ಪರ್ಶ ಮೀನ್ಸ್ ಟಚ್, ರೂಪ ಮೀನ್ಸ್ ಫಾರ್ಮ್, ರಸ ಮೀನ್ಸ್ ಟೇಸ್ಟ್,
ಗಂಧ ಮೀನ್ಸ್ ಸ್ಮೆಲ್. ಈ ಐದು ವಿಧವಾದ ತನ್ಮಾತ್ರೆಗಳು, ದೀಸ್ ಆರ್ ಫೈವ್ ಆರ್ ಕರೆಸ್ಪಾಂಡ್ ಟು ಐದು ಭೂತಗಳು, ಪಂಚಭೂತಗಳಕ್ಕೆ ಕರೆಸ್ಪಾಂಡಿಂಗ್ ಆಗುತ್ತೆ. ಈ ಪಂಚ ತನ್ಮಾತ್ರೆಗಳ ಒಳಗೆ ಇರುವಂತಹ ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿ ಪಂಚ ಅವಿದ್ಯೆಗಳು, ಫೈವ್ ಕೈಂಡ್ಸ್ ಆಫ್ ಇಗ್ನೋರೆನ್ಸಸ್ ಆರ್ ಫೈವ್ ಕೈಂಡ್ಸ್ ಆಫ್ ಅವಿದ್ಯ. ಏನ ಅವಿದ್ಯೆಗಳು ಅಂದ್ರೆ, ಶಬ್ದಕ್ಕೆ ಕರೆಸ್ಪಾಂಡಿಂಗ್ ಆಗಿರುವಂತಹ ಅವಿದ್ಯೆ ತಮಸ್ಸು ಅಂತ ಕರೀತಾರೆ. ಸ್ಪರ್ಶಕ್ಕೆ ಕರೆಸ್ಪಾಂಡಿಂಗ್ ಆಗಿರುವಂತಹ ಅವಿದ್ಯಕ್ಕೆ ಮೋಹ ಅಂತ ಕರೀತಾರೆ. ರೂಪಕ್ಕೆ ಕರೆಸ್ಪಾಂಡಿಂಗ್ ಆಗಿರುವಂತಹ ಅವಿದ್ಯಕ್ಕೆ ಮಹಾಮೋಹ ಅಂತ ಕರೀತಾರೆ. ರಸಕ್ಕೆ ಕರೆಸ್ಪಾಂಡಿಂಗ್ ಆಗಿರುವಂತಹದ್ದು ತಾಮಿಶ್ರ ಅಂತ ಕರೀತಾರೆ. ಗಂಧಕ್ಕೆ ಕರೆಸ್ಪಾಂಡಿಂಗ್ ಆಗಿರುವಂತಹ ಅವಿದ್ಯಕ್ಕೆ ಅಂಧತಾಮಿಶ್ರ ಅಂತ ಕರೀತಾರೆ. ಇದಕ್ಕೆ ಏನು ಅಂದ್ರೆ ನೋಡ್ರಿ, ಈಚ್ ಒನ್ ಆಫ್ ದೆಮ್ ದೇ ಅಗೇನ್ ಹ್ಯಾವ್ ಕರೆಸ್ಪಾಂಡಿಂಗ್ ಆಗಿ ನಾವು ನೋಡಿದ್ವಿ ಉಪಪ್ರಾಣಗಳು. ಸೊ ಶಬ್ದಕ್ಕೆ ತಮಸ್ಸು, ಶಬ್ದಕ್ಕೆ ಕರೆಸ್ಪಾಂಡಿಂಗ್ ಆಗಿ ತಮಸ್ಸು ಅನ್ನುವ ಅವಿದ್ಯ, ಅದಕ್ಕೆ ಒಳಗೆ ಇರುವಂತಹ ನಾಗ ಅನ್ನುವ ಉಪಪ್ರಾಣದ ಒಳಗೆ ಇರುವಂತಹ ಪರಮಾತ್ಮನ ರೂಪ, ಅದೇ ವಿಧವಾಗಿ ಸ್ಪರ್ಶ ಟಚ್ ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿರುವಂತಹ ಅವಿದ್ಯೆಯ ಮೋಹ, ಮೋಹಕ್ಕೆ ಒಳಗಿರುವಂತಹ ಕೃಕಳ ಅನ್ನುವ ಪ್ರಾಣ ಉಪಪ್ರಾಣ, ಅದರ ಒಳಗಿರುವಂತಹ ಕೃಕಳ ಅನ್ನುವ ಹೆಸರಿನಿಂದ ಪರಮಾತ್ಮ ಇದ್ದಾನೆ. ಅದೇ ವಿಧವಾಗಿ ರೂಪಕ್ಕೆ ಕರೆಸ್ಪಾಂಡಿಂಗ್ ಆಗಿರುವಂತಹ ಅವಿದ್ಯಕ್ಕೆ ಮಹಾಮೋಹ ಅಂತ ಕರೀತಾರೆ. ಅದರ ಒಳಗೆ ಇರುವ ಪರಮಾತ್ಮ, ಅದರ ಒಳಗಿರುವಂತಹ ಪ್ರಾಣ ಉಪಪ್ರಾಣ ಕೂರ್ಮ, ಅದರ ಒಳಗೆ ಇರುವಂತಹ ಪರಮಾತ್ಮನ ರೂಪ ಕೂರ್ಮರೂಪ ಪರಮಾತ್ಮ. ಕೂರ್ಮದ ಒಳಗೆ ಕೂರ್ಮರೂಪ ವಾಯು, ಕೂರ್ಮರೂಪ ವಾಯು ಒಳಗೆ ಅಂತರ್ಯಾಮಿಯಾಗಿ ಕೂರ್ಮರೂಪ ಪರಮಾತ್ಮ ಇದ್ದಾನೆ. ಅದೇ ವಿಧವಾಗಿ ರಸ ಟೇಸ್ಟ್ ಅದರ ಕರೆಸ್ಪಾಂಡಿಂಗ್ ಆಗಿರುವಂತಹ ಅವಿದ್ಯಕ್ಕೆ ತಾಮಿಶ್ರ ಅಂತ ಕರೀತಾರೆ. ತಾಮಿಶ್ರದ ಒಳಗೆ ದೇವದತ್ತ ಎನ್ನುವ ರೂಪದಲ್ಲಿ ಇರುವಂತಹ ಮುಖ್ಯ ಪ್ರಾಣರ ಒಳಗೆ ಪರಮಾತ್ಮ ದೇವದತ್ತ ಎನ್ನುವ ಹೆಸರಿನಿಂದಿರ್ತಾನೆ. ಅದೇ ವಿಧವಾಗಿ ಗಂಧ ಸ್ಮೆಲ್ ಅದರ ಒಳಗಿರುವಂತಹ ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿರುವಂತಹ ಅವಿದ್ಯಕ್ಕೆ ಅಂಧತಾಮಿಶ್ರ ಅಂತ ಕರೀತಾರೆ. ಅಂಧತಾಮಿಶ್ರದ ಒಳಗೆ ಇರುವಂತಹ ಪ್ರಾಣ ಉಪಪ್ರಾಣಕ್ಕೆ ಧನಂಜಯ ಅಂತ ಕರೀತಾರೆ. ಆ ಉಪಪ್ರಾಣದ ಒಳಗೆ ಇರುವಂತಹ ಧನಂಜಯ ರೂಪ ಪರಮಾತ್ಮ ಅದನ್ನು ನಿಯಮನ ಮಾಡ್ತಾ ಇರ್ತಾನೆ. ಸೊ ದೀಸ್ ಫೈವ್ ಏನಾಯ್ತು, ಫೈವ್ ತನ್ಮಾತ್ರಾಸ್, ಫೈವ್ ಅವಿದ್ಯಾಸ್, ಟೋಟಲಿ ಟೆನ್. ಅದರ ಒಳಗಿರುವಂತಹ ನಾಗ ಕೃಕಳ ಕುರ್ಮ ದೇವದತ್ತ ಧನಂಜಯ ಅನ್ನುವ ಉಪಪ್ರಾಣಗಳು, ಆಲ್ ದೀಸ್ ಫೈವ್ ಆರ್ ದೇರ್ ಇನ್ ಫೈವ್ ತನ್ಮಾತ್ರಾಸ್ ಅಂಡ್ ಆಲ್ಸೋ ಫೈವ್ ಅವಿದ್ಯಾಸ್, ಅದರ ಒಳಗಿರುವಂತಹ ಪರಮಾತ್ಮ. ಸೊ ಒಟ್ಟಿಗೆ ಹತ್ತು ರೂಪಗಳಾಗುತ್ತೆ. ಈ ವಿಧವಾಗಿ ಇರುವಂತಹ ಪರಮಾತ್ಮನ ಹತ್ತು ರೂಪಗಳು, ಅದೇ ಸಂಖ್ಯಾಕ ಅದೇ ಸಂಖ್ಯವಾಗಿ ನೋಡಿದರೆ ದೇ ಕರೆಸ್ಪಾಂಡ್ ಟು 16,416 ಆಗುತ್ತೆ. ಅದು ಹೇಗೆ ಅಂದ್ರೆ, ನಾಗ ನಾಗ ಅನ್ನುವ ರೂಪ, ಗ ಕಾಖ ಗ ಇಸ್ 3, ತಾತ ದಾದ ನ ಇಸ್ 5. ಸೊ ನಾಗ ಅನ್ನೋದು 35 ಆಗುತ್ತೆ. ಕೃಕಳ ಅನ್ನೋದು ಅದು 913 ಆಗತ್ತೆ. ಸೊ ಳ ಅಂದ್ರೆ ಶೇಷ ಶಾಹ ಯರ ಲವ ಳ, ಸೊ ಅದು 9 ಆಗುತ್ತೆ. ಸೊ ಳ ಕರೆಸ್ಪಾಂಡ್ಸ್ ಟು 9, ಕ ಕರೆಸ್ಪಾಂಡ್ಸ್ ಟು 1, ಆಮೇಲೆ ಕೃ ಕರೆಸ್ಪಾಂಡ್ಸ್ ಟು 3. ಸೊ ಅದೇನಾಯ್ತು, 913 ಆಗತ್ತೆ. ಇದು ಕೃಕಳ. ಕೂರ್ಮಕ್ಕೆ ಅದೇ ವಿಧವಾಗಿ 71 ಆಗತ್ತೆ. ದೇವದತ್ತಕ್ಕೆ 2,343 ರೂಪಗಳಾಗುತ್ತೆ. ಧನಂಜಯಕ್ಕೆ 13,054 ರೂಪಗಳಾಗುತ್ತೆ. ಒಟ್ಟಿಗೆ ಇವೆಲ್ಲ ಸೇರಿಸಿದ್ರೆ 16,416 ರೂಪಗಳಾಗುತ್ತೆ. ಸೊ ಈ ವಿಧವಾಗಿ ಇದು ಕರೆಸ್ಪಾಂಡಿಂಗ್ ಆಗುತ್ತೆ. ಅದಾದ ಮೇಲೆ ತಮ ಮೋಹ ಮಹಾಮೋಹ ತಾಮಿಶ್ರ ಅಂದ್ರೆ ತಾಮಿಶ್ರ ಅಂತ ಹೇಳಿದ ಈ ಫೈವ್ ಅವಿದ್ಯೆಗಳ ಒಳಗೆ ಅದರ ಕಾರ್ಯಗಳೇನಂದ್ರೆ, ತಮಸ್ಸು ಏನು ಮಾಡುತ್ತೆ, ಅಜ್ಞಾನ ಕಾರ್ಯವನ್ನು ಮಾಡುತ್ತೆ, ಮೋಹ ಭ್ರಾಂತಿ ಕಾರ್ಯವನ್ನು ಮಾಡುತ್ತೆ, ಮಹಾಮೋಹ ಮಹಾಭ್ರಾಂತಿಯನ್ನು ಮಾಡುತ್ತೆ, ತಾಮಿಶ್ರ ಕ್ರೋಧ ಬರುವ ಹಾಂಗೆ ಮಾಡುತ್ತೆ, ಅಂಧತಾಮಿಶ್ರ ಮಹಾಕ್ರೋಧ ಬರುವ ಹಾಂಗೆ ಮಾಡುತ್ತೆ. ಈ ಐದು ವಿಧವಾದ ಅವಿದ್ಯೆಗಳು ಐದು ವಿಧವಾದ ಕಾರ್ಯಗಳನ್ನು ಮಾಡುತ್ತೆ. ಈ ಐದು ವಿಧವಾದ ಅವಿದ್ಯೆಗಳ ಒಳಗೆ ಐದು ವಿಧವಾದ ಕಾರ್ಯಗಳ ಒಳಗೆ ಇರುವಂತಹ ಪರಮಾತ್ಮನ ರೂಪಗಳನ್ನು ನಾವು, ಇದು ಬಹಳ ದಿನ ಕೇರಿರಲ್ಲ ಹೆಸರುಗಳು ಪರಮಾತ್ಮ ರೂಪಗಳು, ಬಟ್ ಆದ್ರೆ ವಿಷ್ಣು ಐ ಮೀನ್ ನಾರಾಯಣ ಅಷ್ಟಾಕ್ಷರ ಜಪ ಮಾಡುವವರು ಇದನ್ನು ದೇ ನೋ ಅಬೌಟ್ ದಿಸ್. ಪರಮಾತ್ಮನ ರೂಪಗಳಿಗೆ ಏನಂತ ಕರೀತಾರೆ ಅಂದ್ರೆ, ಕ್ರುದ್ಧೋಲ್ಕ ಮಹೋಲ್ಕ ವೀರೋಲ್ಕ ದ್ಯುಲ್ಕ ಸಹಸ್ರೋಲ್ಕ ಅನ್ನೋ ಹೆಸರುಗಳಿಂದ ಈ ಪರಮಾತ್ಮನ ರೂಪಗಳನ್ನು ಕರೀತಾರೆ. ಇದು ಬಹಳ ಒಂದು ಪರಮಾತ್ಮನ ಸುಮ್ಮನೆ ಏನೋ ಒಂದು ಹೆಸರು ಇಟ್ಟಿದ್ದಾರೆ, ಯಾವುದೋ ಒಂದು ಹೆಸರಿಂದ ಕರೀತಾರೆ ಅಂತಲ್ಲ. ಈ ಶಬ್ದಗಳಿಗೆ ಆಚಾರ್ಯರು ಬಹಳ ಸುಂದರವಾದ ಅರ್ಥಗಳನ್ನು ಹೇಳಿದ್ದಾರೆ. ಒಂದೊಂದು ಶಬ್ದ ಕೂಡ ಪರಮಾತ್ಮನ ಪರವಾಗಿ ಬಹಳ ಸುಂದರವಾದ ಅರ್ಥಗಳು ಹೇಳಿದ್ದಾರೆ. ಉದಾಹರಣೆಗೆ ಕ್ರುದ್ಧೋಲ್ಕ ಅನ್ನೋದು ತಗೊಂಡ್ರೆ, ಕ್ರುದ್ಧೋಲ್ಕ ಅಂದ್ರೆ ಏನಂದ್ರೆ, ಕೃತ್ ಅಂದ್ರೆ ಕ್ರೋಧ ಅಂತ, ಕೃತ್ ಕ್ರೋಧ, ಕೃತ್ ಅಂದ್ರೆ ಕ್ರೋಧ, ಕೃದ್ಧ ಅಂದ್ರೆ ಕ್ರೋಧಕ್ಕೆ
ಅದನ್ನು ನಾಶ. ಸೊ ಪರಮಾತ್ಮ ಕ್ರುದ್ಧ, ಅವನು ಕ್ರುದ್ಧ ಉಲ್ಕ, ಹಿ ಕ್ರುದ್ಧಶ್ಚ ತಥಾ ಉಲ್ಕಶ್ಚ ಅಂತೇಳಿ ಪರಮಾತ್ಮನೇ ಕ್ರುದ್ಧೋಲ್ಕ ಅಂತ ಕರ್ತೀವಿ. ಯಾಕಂದ್ರೆ ಅವನು ಕ್ರೋಧವನ್ನು ನಾಶ ಮಾಡುತ್ತಾನೆ. ಅವನು ಉಲ್ಕ, ಉಲ್ಕ ಅಂದ್ರೆ ಉತ್ಕೃಷ್ಟವಾದ ಪ್ರಕಾಶದಿಂದ ಇದ್ದವನು. ಉಲ್ಕ ಅಂದ್ರೆ ಎರಡು ಅರ್ಥಗಳು, ಉತ್ಕೃಷ್ಟವಾದ ಆನಂದ, ಕ ಅಂದ್ರೆ ಆನಂದ ಅಂತ ಅರ್ಥ, ಕ ಅಂದ್ರೆ ಪ್ರಕಾಶ ಅಂತಲೂ ಅರ್ಥ. ಉಲ್ಕ ಅಂದ್ರೆ ಉತ್ಕೃಷ್ಟವಾದ ಪ್ರಕಾಶ, ಇಲ್ಲ ಉತ್ಕೃಷ್ಟವಾದ ಆನಂದ. ಉತ್ಕೃಷ್ಟವಾದ ಪ್ರಕಾಶ ಬರುವ ಹಾಗೆ ಮಾಡ್ತಾನೆ, ಉತ್ಕೃಷ್ಟವಾದ ಆನಂದ ಕೊಡ್ತಾನೆ, ಅವನೇ ಉತ್ಕೃಷ್ಟ ಸರ್ವೋತ್ಕೃಷ್ಟವಾದ ಆನಂದವೂ ಅವನಿಗಿದೆ. ಸೊ ಅವನು ಉಲ್ಕಾರೂಪನೂ ಆಗಿದ್ದಾನೆ. ಕ್ರುದ್ಧ ಅಂದ್ರೆ ಕ್ರೋಧದ ಸಂಹಾರ ಮಾಡುವ, ಕ್ರೋಧವನ್ನು ನಾಶ ಮಾಡುವನು ಆಗಿದ್ದಾನೆ. ಅದಕ್ಕೆ ಪರಮಾತ್ಮನಿಗೆ ಕ್ರುದ್ಧೋಲ್ಕ ಅಂತ ಕರೀತಾರೆ. ಅದು ಒಂದು. ಇನ್ನೊಂದು ಅರ್ಥ ಏನಂದ್ರೆ ಕ್ರುದ್ಧೋಲ್ಕ ಅಂದ್ರೆ ಕೃತ್ ಅಂದ್ರೆ ಕ್ರೋಧ. ಕ್ರೋಧಕ್ಕೆ ಅಭಿಮಾನಿಯಾದವನು ದುರ್ಯೋಧನಿಗೆ ಕ್ರುದ್ಧ ಅಂತ ಹೆಸರು. ದುರ್ಯೋಧನಿಗೆ ಕ್ರುದ್ಧ ಅಂತಹ ದುರ್ಯೋಧನ ವಿಷಯದಲ್ಲಿ ಉಲ್ಕ, ಉಲ್ಕ ಅಂದ್ರೆ ಜ್ವಾಲೆ ಅಂತ ಅರ್ಥ. ಸೊ ಕೆಂಡೆ ಇದ್ದಂಗೆ ಆ ದುರ್ಯೋಧನನಿಗೆ ಪರಮಾತ್ಮ ಸಹನೆ ಮಾಡಲಿಲ್ಲ. ಅವನಿಗೆ ಯಾವಾಗಲೂ ಅವನ ಒಂದು ಸಂಹಾರ ಕಾರ್ಯ ಮಾಡಬೇಕು, ನಡೆಸಬೇಕಂತ ಹೇಳಿ ಒನ್ ಆಫ್ ದಿ ಏಜೆಂಡಾ ಪರಮಾತ್ಮನ ಲಿಸ್ಟ್ ನಲ್ಲಿ. ಸೊ ಆ ದುರ್ಯೋಧನನ ನಾಶಕ್ಕೆ ಪರಮಾತ್ಮ ಒಂದು ಮಾರ್ಗವನ್ನು ಮಾಡ್ತಾ ಇದ್ದಾನೆ. ಸೊ ಈ ವಿಧವಾಗಿ ಕ್ರುದ್ಧ ಅಂತ ಕರೆಯಲ್ಪಡುವಂತಹ ದುರ್ಯೋಧನ ವಿಷಯದಲ್ಲಿ ಒಂದು ಉಲ್ಕ ಜ್ವಾಲೆ ಇದ್ದಂಗಿದ್ದಾನೆ. ಕೋಸ ಪರಮಾತ್ಮನಿಗೆ ಕ್ರುದ್ಧೋಲ್ಕ ಅಂತ ಕರೀತಾರೆ ಅಂತೇಳಿ, ಅದು ಒಂದು ವಿಧವಾದ ಅರ್ಥ. ಸೊ ಪರಮಾತ್ಮನಿಗೆ ಈ ವಿಧವಾದ ಕ್ರುದ್ಧೋಲ್ಕ ಅನ್ನುವ ಹೆಸರಾಗುತ್ತೆ. ಅದೇ ವಿಧವಾಗಿ ಮಹೋಲ್ಕ ಅಂತೇಳಿ ಪರಮಾತ್ಮನಿಗೆ ಮಹೋಲ್ಕ ಅಂತ ಕರಿತೀವಿ. ಯಾಕೆ ಮಹೋಲ್ಕ? ಮಹಾತ್ಮರಿಗೆ ಉಲ್ಕ ಹಾಂಗಿದ್ದಿರುವ ಮಹಾತ್ಮರಂದ್ರೆ ಯಾರು? ರುದ್ರದೇವರು, ಇಂದ್ರದೇವರು ಮುಂತಾದವರಿಗೆ, ದೇವತೆಗಳಿಗೆ ಉಲ್ಕ ಉತ್ಕೃಷ್ಟವಾದ ಕ ಸುಖ ಆನಂದ, ಕ ಅಂದ್ರೆ ಸುಖ ಆನಂದ, ಉತ್ಕೃಷ್ಟವಾದ ಸುಖವನ್ನು ರುದ್ರ ಇಂದ್ರಾದಿ ದೇವತೆಗಳಿಗೆ, ಮಹಾತ್ಮರಾದ ರುದ್ರ ಇಂದ್ರಾದಿ ದೇವತೆಗಳಿಗೆ ಉತ್ಕೃಷ್ಟವಾದ ಆನಂದ ಬರುವ ಹಾಗೆ ಮಾಡ್ತಾನೆ. ಕೋಸ್ಕರ ಪರಮಾತ್ಮನಿಗೆ ಮಹೋಲ್ಕ ಅಂತ ಕರೀತಾರೆ. ಸೊ ಅಂದ್ರೆ ಏನು, ಮಹಾತ್ಮರು ಅಂತ ಹೇಳಿದ್ರಲ್ಲಿ ಮತ್ತೆ ವಾಯುದೇವರು ಆಮೇಲೆ ಬ್ರಹ್ಮದೇವರನ್ನು ಬಿಟ್ಟಿದ್ದೀರಲ್ವಾ ಅಂತ ಹೇಳಿದ್ರೆ ವೀರೋಲ್ಕ, ವೀರೋಲ್ಕ ಎನ್ನುವ ರೂಪದಲ್ಲಿ ಪರಮಾತ್ಮ ಅವರನ್ನು ಒಲಿತಾನೆ. ಏನಂದ್ರೆ ವೀರರು ಅಂತ ಕರೆಯಲ್ಪಡುವಂತಹ ಋಜುಗಳಿಗೆ ವೀರರು ಅಂತ ಕರೀತಾರೆ. ಯಾಕೆ? ವಿ ಈರ, ವಿಶೇಷವಾದ ಈರ ಅಂದ್ರೆ ಇಚ್ಛೆ, ಅವರ ಇಚ್ಛೆ ಈರ ಎಂತಹದ್ದು ಅಂದ್ರೆ ವಿಶೇಷವಾದದ್ದು. ಯಾಕೆ, ಏನು ವಿಶೇಷ, ಏನು ಈ ವೀರ ಅಂತ ಯಾಕೆ ಋಜುಗಳನ್ನು ಕರೀತಾರೆ ಅಂದ್ರೆ ಅವರ ಇಚ್ಛೆ ಪರಮಾತ್ಮನ ಇಚ್ಛಾನುಸಾರ ಹರಿಯ ಮತವೇ ಹನುಮನ ಮತವೇ ಹರಿಯ ಮತವೋ ಹರಿಯ ಮತವೇ ಹನುಮನ ಮತ ಅಂತ ಹೇಳಿದಂಗೆ ಅವರು ವೀರರು. ವೀರರಂದ್ರೆ ವಿಶೇಷವಾದ ಇಚ್ಛೆ, ಅವರು ವಿಶೇಷ ಏನಂದ ಇಚ್ಛೆಯಲ್ಲಿ ಪರಮಾತ್ಮನಿಗೆ ಏನು ಇಷ್ಟ ಆಗುತ್ತೋ ಅದನ್ನೇ ಇಚ್ಛೆ ಮಾಡ್ತಾರೆ ಅವರು. ಅದಕ್ಕೆ ಅವರು ವೀರರು, ರುಜುಗಳು. ಅವರು ಯಾವತ್ತೂ ಪರಮಾತ್ಮನಿಗೆ ಎದುರಾಗಿ ಹೋಗೋದಿಲ್ಲ, ಪರಮಾತ್ಮನನ್ನು ವಿರೋಧ ಮಾಡೋದಿಲ್ಲ, ಪರಮಾತ್ಮನನ್ನು ತಪ್ಪು ತಿಳ್ಕೊಳ್ಳೋದಿಲ್ಲ. ಅದಕ್ಕೆ ಅವರು ರುಜುಗಳು, ರುಜುಗಳಿಗೆ ವೀರರು ಅಂತ ಕರೀತಾರೆ. ಅಂತಹ ರುಜುಗಳಿಗೆ ಉತ್ಕೃಷ್ಟವಾದ ಸುಖವನ್ನು ಕೊಡುವುದರಿಂದ ಪರಮಾತ್ಮನಿಗೆ ವೀರೋಲ್ಕ ಅಂತ ಕರೀತಾರೆ. ಈ ವಿಧವಾಗಿ ಕುದ್ಧೋಲ್ಕ, ಮಹೋಲ್ಕ, ವೀರೋಲ್ಕ ಅನ್ನುವ ಪರಮಾತ್ಮನ ಹೆಸರುಗಳು. ಅಷ್ಟೇ ಅಲ್ಲದೆ ದ್ಯುಲ್ಕ ಅಂತೇಳಿ, ದ್ಯುಲ್ಕ ಅಂದ್ರೆ ದ್ಯು ಅಂದ್ರೆ ಸ್ವರ್ಗಲೋಕ, ದ್ಯು ಅಂದ್ರೆ ಸ್ವರ್ಗಲೋಕ ಅಂತೇಳಿ. ಸೊ ಸ್ವರ್ಗಲೋಕ ಮುಂತಾದ, ದ್ಯು ಮುಂತಾದ ಸಕಲ ಲೋಕಗಳಂದ್ರೆ ಇನ್ಕ್ಲೂಡಿಂಗ್ ಸ್ವರ್ಗಲೋಕ, ಆ ಎಲ್ಲಾ ಲೋಕಗಳಿಗೂ, ಸಕಲ ಲೋಕಗಳಿಗೂ ಉಲ್ಕ ಅಂದ್ರೆ ಉತ್ಕೃಷ್ಟವಾದ ಕ ಪ್ರಕಾಶವನ್ನು ಕೊಡುವವನು. ಎಲ್ಲ ಲೋಕಗಳಿಗೂ ಉತ್ಕೃಷ್ಟವಾದ ಜ್ವಾಲಾ ಸಮಾನವಾದ ಪ್ರಕಾಶವನ್ನು ಕೊಡ್ತಾನೆ. ಕೋಸ ಪರಮಾತ್ಮನಿಗೆ ದ್ಯುಲ್ಕ ಅಂತ ಕರೀತಾರೆ ಪರಮಾತ್ಮನಿಗೆ. ಅದಾದ ಮೇಲೆ ಸಹಸ್ರಾರು ಕಾಂತಿಯ ಪ್ರಭೇದಗಳು ಇದ್ದವನಾದ್ದರಿಂದ ಸಹಸ್ರ ಉಲ್ಕ, ಸಹಸ್ರಾದಿ ಉಲ್ಕ ಪ್ರಕಾಶಗಳು, ಪ್ರಕಾಶದ ಪ್ರಭೆ, ಕಾಂತಿಯ ಪ್ರಭೇದ. ಸೋ ಮೆನಿ ಇನ್ಫೈನೈಟ್ ಟೈಪ್ಸ್ ಆಫ್ ಪ್ರಕಾಶ ಇದ್ದವನಾದಿದ್ದಾನ ಕೋಸ ಪರಮಾತ್ಮನಿಗೆ ಸಹಸ್ರೋಲ್ಕ ಅಂತ ಕರೀತಾರೆ. ಈ ವಿಧವಾಗಿ ಪರಮಾತ್ಮನ ಹೆಸರುಗಳು, ಒಂದೊಂದು ಹೆಸರುಗಳಲ್ಲಿ ಕೂಡ ವಿಶೇಷವಾದ ಅರ್ಥಗಳಿದೆ. ಸೊ ಪರಮಾತ್ಮನಿಗೆ ಕ್ರುದ್ಧೋಲ್ಕ, ಮಹೋಲ್ಕ, ವೀರೋಲ್ಕ, ದ್ಯುಲ್ಕ ಅನ್ನುವ ಹೆಸರುಗಳಿಂದ ಪರಮಾತ್ಮನನ್ನು ಕರೀತಾರೆ. ಸೊ ಇದು ಇನ್ನೊಂದೇನೆಂದ್ರೆ ತಮಸ್ಸು. ನಾವು ಈ ನೋಡಿದ್ದಲ್ವಾ, ತಮಸ್ಸು, ಮೋಹ, ಮಹಾಮೋಹ, ತಾಮಿಷ್ಠ, ಅಂಧತಾಮಿಷ್ಠ ಅಂತೇಳಿ. ಏನ್ ಈ ತಮಸ್ಸು ಇವೆಲ್ಲ ಏನ್, ಈ ಅಜ್ಞಾನಗಳ ಪ್ರಭೇದ ಏನು ಅಂದ್ರೆ ವಾಟ್ ಈಸ್ ದ ಡಿಫ್ರೆನ್ಸ್? ತಮಸ್ಸು ಅಂದ್ರೆ ಏನು, ಮೋಹ ಅಂದ್ರೆ ಏನು, ಮಹಾಮೋಹ ಅಂದ್ರೆ ಏನು, ತಾಮಿಸ್ರ ಅಂದ್ರೆ ಅಂಧತಾಮಿಸ್ರ, ವಾಟ್ ಈಸ್ ದ ಡಿಫ್ರೆನ್ಸ್ ಇನ್ ಆಲ್ ದಿಸ್ ಕೈಂಡ್ಸ್ ಆಫ್ ಥಿಂಗ್ಸ್ ಅಂತ ಹೇಳಿದ್ರೆ, ತಮಸ್ಸು ಅಂದ್ರೆ ಒಂದು ಅಜ್ಞಾನ. ಸೊ ಬೇಸಿಕಲಿ ಆರ್ಡಿನರಿ ಇಗ್ನೋರೆನ್ಸ್, ಜೀರೋ ಲೆವೆಲ್ ಇರೋದು ತಮಸ್ಸು. ಸೊ ಸಂಬಡಿ ಡಸ್ಂಟ್ ನೋ ಎನಿಥಿಂಗ್, ಅಜ್ಞಾನವಾಗಿರುತ್ತೆ, ಕಂಪ್ಲೀಟ್ಲಿ ಅನವೇರ್ ಆಫ್ ಥಿಂಗ್ಸ್. ಸೊ ಅಜ್ಞಾನ ಯಾವುದನ್ನು ಇದೋ ಅದಕ್ಕೆ ತಮಸ್ಸು, ಇಟ್ಸ್ ಲೈಕ್ ಡಾರ್ಕ್ನೆಸ್, ಟೋಟಲ್ ಅಜ್ಞಾನ, ಇದಕ್ಕೆ ತಮಸ್ಸು ಅಂತ ಕರೀತಾರೆ. ತಮಸ್ಸು ಅಂದ್ರೆ ಅಜ್ಞಾನ, ಅಜ್ಞಾನಕ್ಕೆ ತಮಸ್ಸು ಅಂತ ಕರೀತಾರೆ. ಅದಾದ ಮೇಲೆ ಮೋಹ. ಸೊ ಅಂದ್ರೆ ಜೀವೇಶ್ವರರಲ್ಲಿ ಅಭೇದವನ್ನು ತಿಳಿಯೋದು ಒಂದು ಅಜ್ಞಾನ, ಅದು ಇದು ವಿಪರೀತ ಜ್ಞಾನ. ಸೊ ಜೀರೋ ಲೆವೆಲ್ ಇದ್ರೆ ಅದು ಅಜ್ಞಾನ, ದಟ್ ಇಸ್ ತಮಸ್ಸು. ಜೀರೋ ಇಲ್ಲದೆ ನೆಗೆಟಿವ್ ಹೋಗೋದು. ಅಂದ್ರೆ ಜೀವಕ್ಕೆ ಈಶ್ವರಕ್ಕೆ ಅಭೇದವನ್ನು ತಿಳಿಯೋದು ಅಂದ್ರೆ ಟೋಟಲಿ ಅನವೇರ್. ಅವ್ರು ಜೀವ ಯಾರೋ ದೇವರು ಯಾರೋ ಏನು ಗೊತ್ತಿಲ್ಲರಿ ಅನ್ನೋದು ದಟ್ ಇಸ್ ತಮಸ್ಸು. ಆದರೆ ಜೀವ ಗೊತ್ತು, ಈಶ್ವರ ಗೊತ್ತು, ಜೀವ ಈಶ್ವರಕ್ಕೆ ಅಭೇದವನ್ನು ಹೇಳೋದು. ಸೊ ಸೇ ಓ ಜೀವ ಅಂಡ್ ಈಶ್ವರ ಐ ನೋ ಅಬೌಟ್ ದೆಮ್, ದೇ ಡೋಂಟ್ ಹ್ಯಾವ್ ಎನಿ ಡಿಫ್ರೆನ್ಸ್, ದೇ ಆರ್ ಸೇಮ್ ಅಂತ ಯಾರು ಹೇಳ್ತಾರೋ, ದಟ್ ಮೀನ್ಸ್ ಹ್ಯಾವಿಂಗ್ ಎ ವಿಪರೀತ ಜ್ಞಾನ, ನೆಗೆಟಿವ್ ಥಾಟ್. ಈ ನೆಗೆಟಿವ್ ಥಾಟ್ ಇರೋದು ಇದಕ್ಕೆ ಮೋಹ ಅಂತ. ಸೊ ದಿಸ್ ಇಸ್ ಮೋಹ. ಮೋಹಕ್ಕೊಳಗಾಗಿದ್ದಾನಂದ್ರೆ ಹೀ ಇಸ್ ಹ್ಯಾವಿಂಗ್ ಡೆಲ್ಯೂಷನ್, ದಟ್ ಮೀನ್ಸ್ ನೆಗೆಟಿವ್ ಥಾಟ್ ಬಂತು. ಸೊ ಜೀರೋ ಥಾಟ್ ಇಸ್ ತಮಸ್ಸು ಆದ್ರೆ ನೆಗೆಟಿವ್ ಥಾಟ್ ಇಸ್ ಮೋಹ ಆಯ್ತು. ಸೊ ಇದಕ್ಕೆ ಮೋಹ ಅಂತ ಹೇಳ್ತಾರೆ. ತಮಸ್ಸಾಯ್ತು, ಮೋಹ ಆಯ್ತು. ಇದಾದ ಮೇಲೆ ಸರಿ ಮಹಾಮೋಹ ಅಂತೇಳಿ. ಸೊ ತಮಸ್ಸು ಮೋಹ. ಸೊ ಸಂಬಡಿ ಏನೋ ವಿಪರೀತ ಜ್ಞಾನ ಬಂತ್ರಿ. ಸೊ ಜೀವಕ್ಕೆ ಈಶ್ವರಕ್ಕೆ ಅಭೇದವನ್ನು ಹೇಳ್ತಾ ಇದ್ದಾರೆ. ಆದ್ರೆ ಈ ಅಭೇದವನ್ನು ಇದೆ ಅಂತ ಆರಂಭ ಮಾಡೋದಷ್ಟೇ ಅಲ್ಲದೆ ಅದು ಇದೆ ಅಂತ ಆರ್ಗ್ಯೂ ಮಾಡಿಕೊಂಡು ಅದು ಪರ್ಸಿಸ್ಟ್ ಮಾಡೋದು. ಸೊ ಸಂಬಡಿ ಇಫ್ ದೆ ಪರ್ಸಿಸ್ಟ್ ದಟ್ ಜೀವಕ್ಕೆ ಈಶ್ವರಕ್ಕೆ ಅಭೇದ ಇದೆ ಅಂತ ಆರ್ಗ್ಯೂ ಮಾಡಿ ಅದನ್ನು ಪರ್ಸಿಸ್ಟ್ ಮಾಡೋದು, ಮಹಾ ಆಗ್ರಹ ಮಾಡಬಹುದು. ದಟ್ ಮೀನ್ಸ್ ಸ್ಟೆಡ್ ಫಾಸ್ಟ್ ಆನ್ ದ ಡಿಸಿಷನ್ ದಟ್ ದೇರ್ ಈಸ್ ನಾನ್ ಡಿಫರೆನ್ಸ್ ಬಿಟ್ವೀನ್ ಜೀವ ಅಂಡ್ ಪರಮಾತ್ಮ ಅಂತ ಯಾರಾದರೆ ಒಂದು ಮಹಾ ಆಗ್ರಹವನ್ನು ಮಾಡ್ತಾರೆ ಅದಕ್ಕೆ ಅಂತಹ ಒಂದು ಆಟಿಟ್ಯೂಡ್ಗೆ ಮಹಾಮೋಹ. ದಟ್ ಮೀನ್ಸ್ ದ ನೆಗೆಟಿವ್ ಹೋಗೋದಲ್ಲದೆ ಪರ್ಸಿಸ್ಟಿಂಗ್ ಇನ್ ದ ನೆಗೆಟಿವ್ನೆಸ್ ದಟ್ ಈಸ್ ಕಾಲ್ಡ್ ಮಹಾಮೋಹ ಅಂತ ಕರೀತಾರೆ. ಅದಾದ್ಮೇಲೆ ಇದಾದ ಮೇಲೆ ತಾಮಿಶ್ರ ಅಂತೇಳಿ. ತಾಮಿಶ್ರ ಅಂದ್ರೆ ನಾಲ್ಕನೇದು. ಜೀವೇಶ್ವರ ಭೇದ ಇದೆ ಅಂತ ವಾದನ ಮಾಡೋದಲ್ಲದೆ ದಟ್ ಆರ್ಗ್ಯುಮೆಂಟ್ ಸಪೋಸ್ ದೋಸ್ ಹೂ ಆರ್ಗ್ಯೂ ಅಂದ್ರೆ ನಿರಾಕರಣ ಮಾಡೋದಲ್ಲದೆ ಕ್ರೋಧದಿಂದ ವಿತ್ ಆಂಗರ್ ದೇ ಆರ್ಗ್ಯೂ ದಟ್. ಸೊ ನಾಟ್ ಓನ್ಲಿ ದೇ ಪರ್ಸಿಸ್ಟ್ ಇನ್ ದ ನೆಗೆಟಿವ್ನೆಸ್ ಬಟ್ ಎಗೇನ್ಸ್ಟ್ ಅದಕ್ಕೆ ಬಹಳ ಸದ್ಬುದ್ಧಿ ಇರೋ ಅವರ ಜೊತೆಯಲ್ಲಿ ಬಹಳ ಒಂದು ಛಲದಿಂದ ಆರ್ಗ್ಯೂ ಕಲಹ ಪ್ರಿಯರಾಗಿ ಆರ್ಗ್ಯೂ ಮಾಡ್ತಾರಲ್ವಾ, ವಿಗ್ರಹ ಮಾಡೋದು ಅಂದ್ರೆ ಕಲಹ ಮಾಡೋದು, ಕಲಹ ಮಾಡಿ ಆರ್ಗ್ಯೂ ಮಾಡೋದು, ಅದಕ್ಕೆ ತಾಮಿಶ್ರ ಅಂತ ಕರೀತಾರೆ. ಇನ್ನೊಂದು ಅನ್ನತಾಮಿಶ್ರ ಅಂದ್ರೆ ಏನು ಅಂದ್ರೆ ಈ ವಿಧವಾಗಿ ಜೀವೇಶ್ವರಲ್ಲಿ ಭೇದವಿದೆ ಅಂತ ವಾದನ ಮಾಡುವಂತಹ ಸದ್ವಾದಿಗಳ ಒಳಗೆ ಅವರ ಜೊತೆಲಿ ನಾಟ್ ಓನ್ಲಿ ಅಂಟಿಲ್ ದೇರ್ ಮರಣವಾಗೋವರೆಗೂ ಮಾತ್ರವೇ ಅಲ್ಲ ಕೊನೆವರೆಗೂ, ದಟ್ ಮೀನ್ಸ್ ಜನ್ಮ ಜನ್ಮಾಂತರಗಳಲ್ಲಿ ಕೂಡ ನಿತ್ಯ ಎವರ್ ಲಾಸ್ಟಿಂಗ್ ಆಗಿ ಫಾರ್ ಮೆನಿ 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 ಲೈಫ್ಸ್, ದಟ್ ಮೀನ್ಸ್ ಅಂಟಿಲ್ ದ ಎಂಡ್ ಎಲ್ಲಾ ಸದ್ವಾದಿಗಳ ಒಳಗೆ ಮರಣ ಪರ್ಯಂತ, ನಾಟ್ ಓನ್ಲಿ ಮರಣ ಆನ್ ದಿಸ್ ಲೈಫ್, ಅವರು ಅನೇಕ ಜನ್ಮಗಳ ಮರಣ ಬರುವಾಗ ಕೂಡ ಯಾವಾಗಲೂ ಆರ್ಗ್ಯುಮೆಂಟ್ ನಿತ್ಯ ಕಲಹ ಇಟ್ಕೊಂಡವರು, ಅದಕ್ಕೆ ಅನ್ನತಾಮಿಶ್ರ ಅಂತ ಕರೀತಾರೆ. ಈ ವಿಧವಾಗಿ ಐದು ವಿಧವಾದ ಇದಕ್ಕೆ ಇದು ಏನ್ರಿ, ಇದೇನೋ ನಿಮಗೆ ಬೇಕಾದ ಹಾಗೆ ನೀವು ಹೇಳ್ತಾ ಇದ್ದಾರೆ ಅಂದ್ರೆ ದಿಸ್ ಇಸ್ ಆಕ್ಚುಲಿ ವಿತ್ ಕೋಟ್ ಇಟ್ ಈಸ್ ಗಿವನ್ ಆಕ್ಚುಲಿ ಇಟ್ ಇದೆಲ್ಲ ಮಂಜುರಿ ಎನ್ನುವ ಗಂಧದಲ್ಲಿ ಆಕ್ಚುಲಿ ಆಲ್ ದಿಸ್ ಇಸ್ ಗಿವನ್. ಇದು ದಿಸ್ ಇಸ್ ನಾಟ್ ಆಕ್ಚುಲಿ ಮೇಡ್ ಅಪ್ ಏನೋ ಮಾಡಿದ್ದು ಅಲ್ಲ, ಭಾಗವತದಲ್ಲಿ ಬರುತ್ತೆ, ಆಮೇಲೆ ಮಂಜುರಿ ಎನ್ನುವ ಗ್ರಂಥದಲ್ಲಿ ಬರುತ್ತೆ. ಅಷ್ಟೇ ಅಲ್ಲದೆ ಇದು ಬೇರೆ ಬೇರೆ ಗ್ರಂಥಗಳಲ್ಲಿ ಇನ್ನೊಂದು ಗ್ರಂಥದಲ್ಲಿ ಕೂಡ ಬರುತ್ತೆ. ಇದು ಉದಾಹರಣೆಗೆ ಸಹಸಂಖ್ಯಾವುಲ್ಕ ಕಾಂತಿ ಬೇರೆ ಬೇರೆ ಗ್ರಂಥಗಳಲ್ಲಿ ಇದು ಬರುತ್ತೆ. ಪ್ರಕಾಶ ಸಂಹಿತ ಅನ್ನುವ ಗ್ರಂಥದಲ್ಲಿ ಕೂಡ ಈ ವಿಷಯವನ್ನು ಹೇಳಿದ್ದಾರೆ. ಸೊ ಆಕ್ಚುಲ್ ಆಗಿ ನಿಮ್ಗೆ ಕೋಟ್ ಕೊಡ್ತೀನಿ ನೋಡ್ರಿ, ಇದು ಹೇಳ್ತಾ ಇದ್ದಾರೆ. ತಮಸ್ತು ಶಾರ್ವರಂ ವಿದ್ಯಾತ್ ಮೋಹಶ್ಚೈವ ವಿಪರ್ಯಯಾತ್ ಮೋಹ ಭ್ರಾಂತಿ ತದಾಗ್ರಹ ಮಹಾಮೋಹ ತಾಮಿಶ್ರ ಕ್ರೋಧ ಉಚ್ಯತೆ ಮರಣಂ ತು ಅಂಧತಾಮಿಶ್ರಂ ಅವಿದ್ಯಾ ಪಂಚಪರ್ವಿಕಾ ಇತಿ ಭಾಗವತ ತೃತೀಯ ತಾತ್ಪರ್ಯದಲ್ಲಿ ಅಲ್ಲಿ ಆಚಾರ್ಯರು ಕೋಟ್ ಮಾಡಿ ಹೇಳಿದ್ದಾರೆ. ಸೊ ಅದಾದ ಮೇಲೆ ಇನ್ನೆಂದ್ರೆ ಶರ್ವರಿ ಭವತಮಃ ಸದೃಶಂ ಜೀವೇಶ್ವರ ವೈಲಕ್ಷಣ್ಯಃ ಜ್ಞಾನಾತ್ಮಕಂ ತಮೇಹ ಏಕಂ ಜೀವೇಶ್ವರ ಅಭೇದ ಜ್ಞಾನಾಖ್ಯೋ ವಿಪರ್ಯಯ ಅಪರ ಪರ್ಯಾಯ ಮೋಹ ಏಕ ತದ್ ಆಗ್ರಹ ಮಹಾಮೋಹ ಸಮೋಹ ಪರಪರ್ಯಾಯ ಏಕ ಜೀವೇಶ್ವರ ಅಭೇದ ನಿರಾಕರ್ತುಷು ಕ್ರೋಧ ತಾಮಿಶ್ರ ಏಕ ಜೀವೇಶ್ವರ ಅಭೇದ ವಾದಿಭಿಃ ಸಹ ಮರಣ ಪರ್ಯಂತಂ ವಿಗ್ರಹ ಅಂಧತಾಮಿಶ್ರ ಏಕ ಇತಿ ಮಂಜರಿ. ಸೊ ಮಂಜರಿ ಅನ್ನುವ ಗ್ರಂಥದಲ್ಲಿ ಅದನ್ನು ಕೋಟ್ ಮಾಡಿ ಹೇಳಿದ್ದಾರೆ. ಅದೇ ವಿಧವಾಗಿ ತಮಃ ಶಬ್ದಗತಂ ಪ್ರಾಹು ಮೋಹ ಸ್ಪರ್ಶಗತೋ ಮತಃ ಮಹಾಮೋಹಂ ರೂಪಗತಃ ತಾಮಿಶ್ರ ರಸಗ ಮತಃ ಗಂಧ ಗೋ ಅಂಧ ತಾಮಿಶ್ರಾಖ್ಯ ತಯೇತೆ ಭಾವರೂಪತಃ ಇತಿ ಪ್ರಕಾಶ ಸಂಹಿತಾಯಾಮ್. ಪ್ರಕಾಶ ಸಂಹಿತೆಯಲ್ಲಿ ಅದಕ್ಕೆ ಕೋಟ್ ಮಾಡಿದ್ದಾರೆ. ಈ ಎಲ್ಲ ಐದು ವಿಧವಾದ ಅವಿದ್ಯೆಗಳಲ್ಲಿ ವೀರೋಲ್ಕ ಮಹೋಲ್ಕ ದ್ಯುಲ್ಕ ಸಹಸ್ರೋಲ್ಕ ಅನ್ನುವ ಶಬ್ದಗಳಲ್ಲಿರುವಂತಹ ಪರಮಾತ್ಮ ರೂಪಗಳು,
ಆ ರೂಪಗಳ ಅರ್ಥಗಳನ್ನು ಹೇಳ್ತಾ ಕೃತ್ ಅಂದ್ರೆ ಕ್ರೋಧ, ತಂ ಹಂತಿ ಪ್ರಾಪಯತಿ ಇತಿ, ತನ್ ಮಾನಿ ದುರ್ಯೋಧನ ಅಂದ್ರೆ ಕ್ರೋಧವನ್ನು ಹತಿಂ ಪ್ರಾಪಯತಿ, ಆ ಕ್ರೋಧವನ್ನು ಬರುವ ಹಾಗೆ ಮಾಡುವವನು ದುರ್ಯೋಧನ, ಅಂತಹ ದುರ್ಯೋಧನ ಕ್ರುದ್ಧ ಅಂತ ಕರೆಯಲ್ಪಡ್ತಾನೆ. ತದ್ವಿಷಯ ಉಲ್ಕಾ ಇವ ಆಚರತಿ ಇತಿ ಕ್ರುದ್ಧೋಲ್ಕಃ ಅಂತೇಳಿ ಪರಮಾತ್ಮನ ಹೆಸರು. ಅದೇ ವಿಧವಾಗಿ ಎಲ್ಲದಕ್ಕೆ ಒಂದೊಂದು ಕೂಡ ಬೇಕಾದಷ್ಟು ಅಲಾಂಗ್ ವಿತ್ ದ ಕೋಟ್ಸ್ ಇರುವಂತಹ ವಿಷಯಗಳು. ಸೊ ದೀಸ್ ಆರ್ ನಾಟ್ ಮೇಡ್ ಅಪ್ ಥಿಂಗ್ಸ್ ಅಲ್ಲ ಇವು, ಇದಕ್ಕೆ ಬೇಕಾದಷ್ಟು ಪ್ರಮಾಣಗಳಿದೆ, ಆ ಪ್ರಮಾಣ ಸಹಿತವಾಗಿ ಹೇಳಿದ್ದಾರೆ ಈ ವಿಷಯಗಳನ್ನೆಲ್ಲ. ಅದಾದ ಮೇಲೆ ನೆಕ್ಸ್ಟ್ ಟೈಮ್ ಎಷ್ಟಾಯ್ತು, ಸೊ ನೆಕ್ಸ್ಟ್ ಅದರಲ್ಲಿ ನೆಕ್ಸ್ಟ್ ಪದ್ಯದಲ್ಲಿ ಇನ್ನೂ ಅನೇಕ ವಿಷಯಗಳನ್ನ ಹೇಳ್ತಾರೆ, ಅದನ್ನು ನೆಕ್ಸ್ಟ್ ಕ್ಲಾಸ್ ನಲ್ಲಿ ಕಂಟಿನ್ಯೂ ಮಾಡೋಣ. ಅಷ್ಟುವರೆಗೂ ಎಲ್ಲರಿಗೂ ನಮಸ್ಕಾರ. ಕೃಷ್ಣಾರ್ಪಣಮಸ್ತು. ಕಾಯೇನ ವಾಚಾ ಮನಸೇಂದ್ರಿಯ ಬುದ್ಧ್ಯಾತ್ಮನ ವಾ ಅನುಷ್ಠಿತ ಸ್ವಭಾವಾತ್ ಕರೋಮಿ ಇತಿ ಸಕಲಂ ಪರಸ್ಮೈ ನಾರಾಯಣಾಯ ಸಮರ್ಪಯಾಮಿ.